ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವರು ನಮ್ಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಮ್ಮದಲ್ಲೂ ವಂದನೆಗಳು ಸಲ್ಲಿಸಲಾಗಿದ್ದೇವೆ. ದೇವರೊಂದು ಪ್ರೀತಿ, ದೇವರೊಂದು ಕನಿಕರ ಕೃಪೆಗಳಿಂದ ನಾವೆಲ್ಲರೂ ಈ ಥರ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟ ಮಹಾಕೃಪೆಗಾಗಿ ಕೃತಜ್ಞತೆ ಸ್ತೋತ್ರ ಉಳ್ಳವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಾವು ಕಳೆದ ಒಂದು ದಿನಗಳಲ್ಲಿ ಮುಖ್ಯವಾಗಿ ಯಾದಗಿರಿ ಪಟ್ಟಣಕ್ಕೆ ಬಂದು ನಾವಲ್ಲಿ ಆತ್ಮ ಬಗ್ಗೆ ಒಂದು ಫುಲ್ ಡೇ ಮೀಟಿಂಗ್ ಮಾಡಿದರೆ, ಸೊ ಅದರ ಮುಖಾಂತರ ಆತ್ಮ ಸಾಯ್ತಾರೆ ಅಂತ ನಾವು ಅನೇಕ ವಿಚಾರಗಳನ್ನ ನಾವೇನು ಮಾಡಿದ್ರೆ ನಾವು ಬಹು ಸ್ಪಷ್ಟವಾಗಿ ತಿಳ್ಕೊಂಡ್ರೆ, ಅದರಿಂದ ಅದಾದ ಮೇಲೆ ಐಶ್ವರ್ಯವಂತನು ದೊರೆಯಂತ ಲಾಜರಸ್ಸು, ಇನ್ನ ಅನೇಕ ಪಠಗಳನ್ನ ನೋಡಿ ನಮ್ಗೆ ಸ್ಪಷ್ಟವಾಗಿ ಸತ್ಯವೇದ ಮುಖಾಂತರ ಏನಾಗುತ್ತೆ ಅಂದ್ರೆ ಆತ್ಮ ಏನಾಗ್ತಾರೆ ಸಾಯ್ತಾರೆ ಅಂತ. ಹಾಗಿರ್ಬೇಕಾದ್ರೆ ನರ್ಕ ಅಂದ್ರೆ ಏನು ಅಂತಂದ್ಬಿಟ್ಟು ನಮ್ಗೆ ಎಲ್ಲರಿಗೂ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಅದರಿಂದ ಇವತ್ತು ನಾವು ನರ್ಕ ಅಂದ್ರೆ ಏನು ಅಂತಂದ್ಬಿಟ್ಟು ಸತ್ಯವೇದದಲ್ಲಿ ಹೋಗ್ಬಿಟ್ಟು ಒಂದ್ಸರಿ ನೋಡ್ಕೊಂಡು ಬಂದ್ಬಿಟ್ರೆ ನಮ್ಗೆ ಏನಾಗ್ತದೆ ಎಲ್ಲ ಒಂದು ಅಂಶಗಳು ಕ್ಲಿಯರ್ ಆಗ್ತದೆ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಈ ನರ್ಕದ ಬಗ್ಗೆ ನಾವೇನ್ ಮಾಡೋಣ ಇವತ್ತು ಧ್ಯಾನ ಮಾಡೋಣ. ಸಾಮಾನ್ಯವಾಗಿ ನರ್ಕ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ವೇದನೆ ಕೊಡಂತ ಸ್ಥಳ, ಅಗ್ನಿ ಇರುವಂತ ಸ್ಥಳ, ಬೆಂಕಿ ಕೆರೆ ಇರುವಂತ ಸ್ಥಳ, ಎಲ್ಲಾ ಪಾಪಿಗಳನ್ನ ಅಲ್ಲಿ ಹಾಕಿ ಏನ್ ಮಾಡ್ತಾರೆ ಹಿಂಸೆ ಕೊಡ್ತಾರೆ ಅಲ್ವರ. ಯಾರೆಲ್ಲ ಪಾಪ ಮಾಡಿದ್ರೋ ಪಾಪ ಕೃತ್ಯಗಳು ತಕ್ಕಂತೆ ಅವ್ರಿಗೆ ಏನ್ ಮಾಡ್ತಾರೆ ಹಿಂಸೆ ಕೊಡ್ತಾರೆ. ಎಷ್ಟು ವೇದನೆ ಇರ್ತಾರೆ ಅಂತಂದ್ರೆ ಅವರು ಗೋಳಾಡಿದ್ರು ಅವ್ರಿಗೆ ದೇವರೇ ಮಾಡಿಲ್ಲ, ಅವ್ರಿಗೆ ಬಿಡುಗಡೆ ಕೊಡೋದಿಲ್ಲ. ಆಮೇಲೆ ಅಲ್ಲಿ ಹುಳಗಳು ಇರ್ತಾರೆ, ಆ ಹುಳಗಳು ಏನಾಗೋದಿಲ್ಲ ಸಾಯೋದಿಲ್ಲ. ಸೊ ಅದರಿಂದ ನೋಡ್ಬೇಕಾದ್ರೆ ವಿಧಿ ವಿಧವಾದಂತ ರೀತಿಯಲ್ಲಿ ಒಂದು ಚಿತ್ರಹಿಂಸೆಗಳಿರ್ತದೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕೆಲವೊಂದು ಸತಿ ಬಿಸಿ ಬಿಸಿ ಎಣ್ಣೆಗೆ ಹಾಕ್ಬಿಟ್ಟು ಏನ್ ಮಾಡ್ತಾರಂತೆ, ಕುದಿ ಎಣ್ಣೆಗೆ ಹಾಕ್ಬಿಟ್ಟು ಅಲ್ಲಿ ಅಲ್ಲಿ ಹಿಂಸೆ ಕೊಡ್ತಾ ಇರ್ತಾರೆ. ಸೊ ಅದೇ ರೀತಿ ಬಿಸಿ ನೀರಿಗೆ ಹಾಕಿ ಏನ್ ಮಾಡ್ತಾ ಇರ್ತಾರೆ, ಪಾಪಿಗಳಿಗೆ ವೇದನೆ ಕೊಡ್ತಾ ಇರ್ತಾರೆ, ನಾಲ್ಗೆ ಕೀಳ್ತಾ ಇರ್ತಾರೆ, ಹಲ್ಲು ಕೀಳ್ತಾ ಇರ್ತಾರೆ, ಕಣ್ಣು ಕೀಳ್ತಾ ಇರ್ತಾರೆ, ಚರ್ಮ ಸುಳಿತಾ ಇರ್ತಾರೆ. ಆಮೇಲೆ ಈ ಕೆಲವೊಂದು ವಿಷ ಒಂದು ಸರ್ಪಗಳಿಗೆ ಏನ್ ಮಾಡ್ತಾರೆ ಅವ್ರನ್ನ ಹಾಕ್ತಾರೆ, ಅದು ಹಿಂಸೆ ಕೊಡ್ತಾ ಇರ್ತಾರೆ. ಭಯಂಕರವಾಗಿಂತ ರೀತಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ಸ್ಕೊತಾರೆ. ಸೊ ನರ್ಕದಲ್ಲಿ ಒಂದು ಸಮಾಧಾನನೇ ಇರೋದಿಲ್ಲ. ಅದು ಸಾಧ್ಯಕ್ಕೆ ಅವಾಗ ಅವಾಗ ಯೇಸು ಕ್ರಿಸ್ತ ನರ್ಕಕ್ಕೆ ಏನ್ ಮಾಡ್ತಾರೆ ಬಂದು ಹೋಗ್ತಾ ಇರ್ತಾರೆ, ಎಲ್ಲ ಹೇಗ್ ನಡೀತಾರೆ ಅಂತ ಮೇಲ್ವಿಚಾರಣೆ ಮಾಡಿಕೊಂಡು, ಅಂತ ಸಂದರ್ಭದಲ್ಲಿ ಯಾರು ಪಾಪಿಗಳು ಅಯ್ಯೋ ಸ್ವಾಮಿ ದಯವಿಟ್ಟು ನನ್ನ ಕಾಪಾಡೋ, ನನ್ನ ನರ್ಕದ ಇರಕ್ಕಾಗ್ತಾ ಇಲ್ಲ, ದಯವಿಟ್ಟು ನನ್ನ ಬಿಡುಗಡೆ ಮಾಡೋ ಅಂತ ಕಾಲಿಡ್ಕೊಂಡ್ರು ಸೇರಿ ಯೇಸು ಕ್ರಿಸ್ತ ಕನಿಕರನೇ ನೋಡಿಸ್ತೀರಾ ಅವ್ರನ್ನ. ಹಂಗೆ ಏನ್ ಮಾಡ್ತಾರೆ, ನಿಂಗೆ ಒಂದು ಒಳ್ಳೆ ಕಾಲ ಇತ್ತು, ಕೆಟ್ಟ ಕಾಲ ಬಂದಿದೆ, ಅದರಿಂದ ನೀವು ಇದೇ ತರ ಅನುಭವಿಸ್ಬೇಕು ಅಂತಬಿಟ್ಟು ಕನಿಕರ ನೋಡಿಸ್ತೀರ ಹಂಗೆ ಹೋಗ್ಬಿಡ್ತಾರೆ ಅಂತ ನೋಡಿತೀರಿ. ಆಮೇಲೆ ಈ ನರ್ಕಕ್ಕೆ ಜವಾಬ್ದಾರಿ ಯಾರಪ್ಪ, ಯಾರಪ್ಪ ಇನ್ಚಾರ್ಜ್, ಮೇಲ್ವಿಚಾರಕರು ಯಾರು ಅಂತಂದ್ರೆ ಶೇತಾನೋ ಇದು ಬೀಗ್ರ ಕೈ. ಅವ್ರ ಕೆಲ ಏನ್ ಮಾಡಿದಾರೆ, ಅವ್ರು ಕೊಟ್ಟಿದ್ದಾರೆ ಶೇತಾನ ಕೆಲಸ ಏನು ಅಂತಂದ್ರೆ, ದಿನಾ ಹೋಗ್ಬಿಟ್ಟು ಲೋಕದಲ್ಲಿ ಎಲ್ಲಾ ಸತ್ತೋಗಿರೋ ಮನುಷ್ಯರುಗಳ ಆತ್ಮಗಳನ್ನ ಕರ್ಕೊಂಡ್ಬಂದು ನರ್ಕಕ್ಕೆ ಹಾಕೋದೇ ಅವ್ರ ಜವಾಬ್ದಾರಿ ಅಂದ್ರೆ. ಅದಕ್ಕೆ ಮನುಷ್ಯ ಆತ್ಮ ಸತಿ ತಕ್ಷಣ ಪರಲೋಕಕ್ಕೆ ಹೋಗ್ಬಿಡ್ತಾರೆ, ನ್ಯಾಯ ತೀರ್ಪಾಗ್ತದೆ, ಕೆಟ್ಟ ಕೆಲಸಗಳು ಮಾಡಿದ್ರೆ ಏನ್ ಮಾಡ್ತಾರೆ ಅದನ್ನ ನರ್ಕಕ್ಕೆ ಹಾಕ್ತಾರೆ. ಆಮೇಲೆ ಈ ತರ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಏನ್ ಮಾಡ್ತಾರೆ ಅದನ್ನ ಅದನ್ನ ಸ್ವರ್ಗಕ್ಕೆ ಹಾಕ್ತಾರೆ ಅಂತ ಅಂದ್ಬಿಟ್ಟು ಒಂದು ತತ್ವ ಏನಿದೆಯೋ ಇದರ ಆಧಾರದ ಮೇಲೆ ಶೇತಾನ ಕೆಲಸ ಏನಪ್ಪ ಅಂತಂದ್ರೆ ಅವನ ಏನ್ರಿ ಇವೆಲ್ಲ ಆತ್ಮಗಳನ್ನ ಕರ್ಕೊಂಬರೋದೇ ಏನ್ರಿ ಅವನದು ಒಂದು ಕೆಲಸ. ಅದರಿಂದ ಶೇತಾನು ಏನ್ ಮಾಡ್ತಾನೆ ಅಂದ್ರೆ ಎಲ್ಲ ಲೆಕ್ಕ ಇಟ್ಟಿರ್ತಾರಂತೆ, ಅದರ ನ್ಯಾಯ ತೀರ್ಪು ಮಾಡ್ಬೇಕಾರೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು, ಕೆಟ್ಟವ್ರನ್ನೆಲ್ಲ ಅವ್ರ ನ್ಯಾಯ ತೀರ್ಪು ಹಾಕಿ ಶಿಕ್ಷೆಗೆ ಗುರುತು ಮಾಡ್ಬೇಕಾರೆ ಅವ್ರದ್ದು ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ನರ್ಕಕ್ಕೆ ಹಾಕಂತ ಜವಾಬ್ದಾರಿನೇ ಯಾರ್ದಪ್ಪ ಅಂತಂದ್ರೆ ಏನ್ರಿ ಶೇತಾನ್ ಅಂತಂದ್ರ. ಸಿ ಅಭಿಪ್ರಾಯ ಎಲ್ಲಿ ಬರ್ತಾರೆ ಅಂದ್ರೆ ಸತ್ಯವೇದದಲ್ಲಿ ಒಂದು ವಾಕ್ಯ, ಯೋಬನ ಒಂದು ಪತ್ರದಲ್ಲಿ ಇರುವಂತ ವಾಕ್ಯನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾರೆ ಈ ತರ ಒಂದು ಅಭಿಪ್ರಾಯ ಬರ್ತಾರೆ. ಓದ ನೋಡಿರ್ತೀರಿ ಯೋಬ 1:6-7, ಯೋಬ 1:6-7. ಯಾರು ಬ್ರದರ್ ಸಿಸ್ಟರ್ ಓದ್ತೀರಾ? ಸುಗಂಧ ಶಾಂತ ಕುಮಾರ್ ಸಿಸ್ಟರ್
ಹಾರ್ ಸರ್ ಓದ್ತೇನೆ.
ಓದಿ.
ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಅಪಾದಕನ ದೂತನು ಅವನ ಜೊತೆಯಲ್ಲಿ ಬಂದನು.
ನೋಡ್ರ
ಯೆಹೋವನು
ಸೊ ಅದಕ್ಕೆ ನೋಡ್ಬೇಕಾರೆ ಏನ್ತಾರೆ ಎಲ್ಲಾ ದೂತರುಗಳು ದೇವ್ರ ಸೈತಾನ ಬರ್ಬೇಕಾರೆ ಆಪಾದಕ ದೂತನಾಗಿದ್ದ ಸೈತಾನ್ ಕೂಡ ಬಂದಂತೆ. ದೇವ್ರು ಕೇಳ್ತಾರಂತೆ ಏನಪ್ಪಾ ಇಲ್ಲಿಂದ ಬರ್ತಾ ಇದೆಯಾ ಅಂತ, ಭೂಮಿಲಿ ಅತಿ ತತ್ತಿಗಾಡ್ತಾ ಬರ್ತಾ ಇದೆಯಾ ಅಂತ. ಓಹೋ ಹಂಗಾರೆ ಏನು ಸೈತಾನ್ ಕೂಡ ದೇವ್ರಿಗೆ ಏನ್ ಮಾಡ್ಬೇಕು ಲೆಕ್ಕ ಕೊಡ್ಬೇಕು, ಏನಪ್ಪಾ ಮಾಡ್ತಾ ಇದೀಯಾ ಭೂಲ ಹೋಗ್ತಾ ಅತಿ ತತ್ತಿರ್ಗಾಡಿ ಅಂತವ್ರನ್ನ ಹೇಳ್ಕೊಂಬಂದೆ, ಇಂಥವ್ನ ಹೇಳ್ಕೊಂಬಂದೆ, ಅಂತ ಆತ್ಮಗಳನ್ನ ಹೇಳ್ಕೊಂಬಂದೆ, ಇವ್ರಿಗೆ ಇಷ್ಟು ಆಚಾರ ಕೊಟ್ರೆ ಅಂತ ಫುಲ್ ಲೆಕ್ಕ ಕೊಡ್ತಾರೆ ಅಂತಂದ್ಬಿಟ್ಟು ಅಲ್ವರ. ನೀವೇ ವ್ಯವಸ್ಥೆ ಮಾಡಿ ಅಂದ್ರೆ ಸೈತಾನ್ ಯಾರು ಕಂಟ್ರೋಲ್ ಆಗಿದ್ದಾನೆ ಅಂತ ಅರ್ಥ, ದೇವರೇ ಅವನ್ನ ನೇಮಿಸಿದ್ರೆ ಅಂತ ಅರ್ಥ. ನಂಗೆ ದುಷ್ಟತನಕ್ಕೆ ದೇವರೇ ಕಾರಣನ ಅಲ್ವರ. ಕೀರ್ತನೆ ಏನ್ ಹೇಳ್ತಾರೆ, ದುಷ್ಟತನವು ಆತ ಸನ್ನಿಧಾನದಲ್ಲಿ ತಂಗಲಾರದು ಅಂತ ನಾವು ನೋಡ್ತೀರಿ ಅಲ್ವರ. ಅವನೇನ್ ಬಂದ್ಬಿಟ್ಟು ಪಾಪಿಗಳ ಎಲ್ಕಮ್ಮ ನಿಮಿಷ ಕೊಡೋದು, ಎಲ್ಲರಿಗಿಂತ ದೊಡ್ಡ ಪಾಪಿ ಯಾರು ಅವನೇ ತಾನೆ. ಹಂಗಾರೆ ಫಸ್ಟ್ ದೇವ್ರ ನರ್ಕಕ್ಕೆ ಯಾರನ್ನ ಹಾಕ್ಬೇಕು ಅಂದ್ರೆ ಇವ್ರನ್ನ ಹಾಕ್ಬೇಕು. ಇವರೇನು ಪಾಪಗಳನ್ನ ಕರ್ಕೊಂಬಂದ್ಬಿಟ್ಟು ನರಕಕ್ಕೆ ಹಾಕೋದು, ಹಿಂಸೆ ಕೊಡುವಂಥದ್ದು ಅಲ್ವರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ, ಇದನ್ನ ವ್ಯವಸ್ಥೆ ಮಾಡಬೇಕು. ಅದು ಮಾತ್ರ ಅಲ್ಲ, ವ್ಯವಸ್ಥೆ ಮಾಡಿ ಈ ನರಕ ಒಬ್ಬ ಮನುಷ್ಯ ಎಷ್ಟು ಪಾಪ ಮಾಡ್ಬೋದು ಅದರ, ಎಷ್ಟು ವರ್ಷ ಅವನಿಗೆ ಶಿಕ್ಷೆ ಕೊಡೋದು ನ್ಯಾಯ? ವ್ಯವಸ್ಥೆ ಮಾಡಿ ಯುಗ ಯುಗಾಂತರಗಳಲ್ಲಿ ಏನ್ರಿ ಅವನಿಗೆ ಬಿಡುಗಡೆನೆ ಇಲ್ದಿರ ಏನ್ರಿ? ಇನ್ಮೇಲೆ ಎಷ್ಟೋ ಕೋಟ್ಯಾನು ಕೋಟಿ ವರ್ಷಗಳಾದರೂ ಸರಿ ಅವನಿಗೆ ನರಕದಲ್ಲೇ ಹಿಂಸೆ ಕೊಡ್ತಾರೆ ಅಂತಂದ್ರೆ ಇದು ನ್ಯಾಯನ? ಪಶ್ಚಾತ್ತಾಪಕ್ಕೆ ಮನಸ್ಸು ಅಂತಂದಕ್ಕೆ ಆಸ್ಪದನೆ ಇಲ್ಲ ಅಂತಂದ್ರೆ ಇದು ಎಂತ ನರಕ? ವ್ಯವಸ್ಥೆ ಮಾಡಿ ಒಬ್ಬ ಮನುಷ್ಯ ಎಷ್ಟು ಪಾಪ ಮಾಡ್ಬೋದು ಲೆಕ್ಕ ಹಾಕೋಣ. ಒಬ್ಬ ಮನುಷ್ಯ 100 ವರ್ಷ ಇರ್ತಾನೆ ತಿಳ್ಕೊಳ್ಳಿ, 100 ವರ್ಷದಲ್ಲಿ ಅಂದ್ರೆ ಒಂದು ದಿನಕ್ಕೆ 24 ಗಂಟೆ ಇದೆಪ್ಪ, ಅದನ್ನ 8 ಅವರ್ ನಿದ್ದೆ ಮಾಡ್ತಾನೆ, 8 ಅವರ್ ಕೆಲಸ ಮಾಡ್ತಾನೆ, 8 ಅವರ್ ಬರೀ ಪಾಪ ಮಾಡ್ತಾನೆ ಅಂತ ತಿಳ್ಕೊಳೋಣ. ಅಂದ್ರೆ ಅವನು ಜೀವಿತದಲ್ಲೆಲ್ಲ 34% ಬರೀ ಪಾಪ ಮಾಡ್ತಾನೆ ತಿಳ್ಕೊಂಡ ಅಂದ್ರೆ 100 ವರ್ಷಕ್ಕೆ 34 ವರ್ಷ ಅವನು ಪಾಪ ಮಾಡ್ತಾನೆ ತಿಳ್ಕೊಂಡ್ರಿ. ಅವಾಗ ಎಷ್ಟು ಶಿಕ್ಷೆ ಕೊಡಬೇಕು? ಬರೀ 34 ವರ್ಷ ಶಿಕ್ಷೆ ಕೊಡಬೇಕು. 34 ವರ್ಷ ಅವ್ನು ಶಿಕ್ಷೆ ಕೊಟ್ಟು ಮಾನಸ ಅಂತ ದೇವ್ ಬಿಟ್ಬಿಡ್ಬೇಕಲ್ವಾ? ಅವ್ರ ಇದೆಂಥ ನರಕಾಪ, ಹುಳ ಸಾಯೋದಿಲ್ವಂತೆ, ಅಗ್ನಿ ಆರೋದಿಲ್ವಂತೆ, ಹಿಂಸೆ ಕೊಡ್ತಾನೆ ಇರ್ತಾರಂತೆ, ಏನೆಲ್ಲ ಅವ್ನು ಬೇಡ್ಕೊಂಡ್ರು ಅವ್ನಿಗೆ ಮಾನಸ ಅಂತ ಒಂದಕ್ಕೆ ಅವಕಾಶ ಕೊಡಲ್ವಂತೆ. ಇದು ಎಂತ ಅದು, ಅವ್ನು ಸುಡ್ತಾನೆ ಇರ್ತಾರೆ, ಬೆಂಕಿ ಬರ್ತಾನೆ ಇರ್ತದೆ, ನೋವಾಗ್ತಾ ಇರ್ತಾರೆ, ಅದು ಸಾವು ಬರಲ್ಲ, ಸತ್ತೋಗ್ಬಿಡ್ತಾರಂತೆ, ಆದ್ರೂ ಏನಾಗಲ್ವಂತೆ? ನೋವಾಗ್ತಾನೆ ಇರ್ತಾರೆ, ಅದು ಏನಾಗಲ್ಲ, ಪ್ರಾಣ ಅಂತೂ ಹೋಗಲ್ಲ. ಯೋಚನೆ ಮಾಡಿ ಕರ್ತನಲ್ಲಿ ಪ್ರೀತಿ ಅನಿಸೋರುಗಳೇ, ಎಷ್ಟೋ ಜನ ಬೆಂಕಿ ದುರ್ಘಟನೆಯಲ್ಲಿ ಏನಾಗಿದ್ದಾರೆ, ಸತ್ತೋಗಿದ್ದಾರೆ. ಗೋಧ್ರಾ ಅಂತ ಜಾಗದಲ್ಲಿ ಸಬರ್ಮತಿ ಎಕ್ಸ್ಪ್ರೆಸ್ ಒಂದು ಬೋಗಿ ಬೆಂಕಿ ಹಚ್ಕೊಂಡ್ಬಿಡ್ತಾರೆ, 5ನಿಮಿಷ ರೀ ಎಲ್ಲ ಸುಟ್ಟು ಭಸ್ಮ ಆಗ್ಬಿಟ್ರು. ಏನ್ ಕೂಗಾಡೋದು ಕೂಗಾಡೋದು ಜನಗಳು ಅಂದ್ರೆ ಅಯ್ಯೋ ಕಾಪಾಡಿ ಕಾಪಾಡಿ ಅಂತಂದ್ರು ಸರಿ, ಒಬ್ರು ಕಾಪಾಡ್ಕೊಳಕಾಗಿಲ್ಲ. ಕಬ್ಬಣ 5ನಿಮಿಷದಲ್ಲಿ ಎಷ್ಟು ಬಿಸಿ ಆಗೋಯ್ತು ಅಂದ್ರೆ ಮನುಷ್ಯ ಸುಟ್ಟು ಬೂದಿ ಆಗ್ಬಿಟ್ಟ ರೀ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸರ್ಗಳೇ, ಅದೇ ಥರ ಒಂದು ಸ್ಕೂಲ್ ಒಂದು ಮೇಲ್ಛಾವಣಿ ಬಿದ್ದು ಊಟ ತಿಂತಾರ ಮಕ್ಕಳುಗಳೆಲ್ಲ ಅರ್ಧಕ್ಕರ್ಧ ಬೆಂದೋಗ್ಬಿಟ್ರಿ. ಅದರ ಅರ್ಧಕ್ಕರ್ಧ ಜೀವ ಉಳಿದಂಥ ಮಕ್ಕಳು ಏನು ಗೋಳಾಡ್ತಾರೆ ಅಂದರೆ, ಅಯ್ಯೋ ಅಪ್ಪ ಅಮ್ಮ ಅಯ್ಯೋ ಕಾಪಾಡು, ಬಿಸಿ ಬಿಸಿ, ಅಯ್ಯೋ ಮೈ ಉರಿ. ಹಾಗಿರ್ಬೇಕಾದ್ರೆ ನರಕದಲ್ಲಿ ಜೀವಮಾನವೆಲ್ಲ ಒಬ್ಬನಿಗೆ ಹಿಂಸೆ ಕೊಡ್ತಾರೆ ಅಂತಂದರೆ ಅದು ಸಹಿಸ್ಕೊಳಕ್ಕೆ ಸಾಧ್ಯನಾ? ಯೋಚನೆ ಮಾಡಿ, ಇಂಥ ದೃಶ್ಯ ನೋಡಿ, ಇಂಥ ಘಟನೆ ಕೇಳಿ ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ತದ? ಆಹಾ ಒಳ್ಳೇದು, ಎಷ್ಟು ಸಂತೋಷ ಅಲ್ವರ. ಕರ್ತನನ್ನು ನಂಬ್ದಿರೋ ಅಂತಲ್ಲ ಎಲ್ಲ ಹಿಂಸೆ ಹೋಗ್ತಿದ್ದಾರೆ, ಅನುಭವಿಸ್ರಿ, ಇದೇ ಥರ ಅನುಭವಿಸಿ, ನರಕದಲ್ಲಿ ಕೂಡ ಅನುಭವಿಸಿ ಅಂತ ಯಾರು ಹೇಳ್ತಾರ? ಹಿಟ್ಲರ್ 60 ಲಕ್ಷ ಯಹೂದಿಯರನ್ನ ಸಿಸ್ಟಮೆಟಿಕ್ ಸಾಯ್ಸಾಕ್ಬಿಟ್ಟ, ಊಟನೇ ಕೊಡ್ದಿರ, ಅವ್ರ ದೇಹನೂ ಬಿಡಲಿಲ್ಲ, ಛಿದ್ರ ಛಿದ್ರವಾಗಿ ಏನು ಮಾಡಾಕ್ಬಿಟ್ಟ, ಅವ್ನು ಹಿಂಸೆ ಕೊಟ್ಟ. ಇವೆಲ್ಲ ನೋಡಿ ಮನುಷ್ಯ ಏನಂತಾರೆ, ಸಂತೋಷ ಪಡ್ತಾರ? ಸದಾಮ್ ಹುಸೇನ್ ಊರು ಊರನ್ನೇ ನಾಶ ಮಾಡಾಕ್ಬಿಟ್ರು ಅಲ್ವರ, ಅವನಿಗೆ ಮರಣದಂಡನೆ ಕೊಟ್ಟರು ಅಲ್ವರ. ಅವ್ನು ಮಾಡಿರೋ ಕೆಲಸ ನೋಡ್ಬಿಟ್ಟು ಯಾರಾದ್ರೂ ಖುಷಿ ಪಟ್ರ? ಕರ್ತನೇ ಪ್ರೀತಿ ಅಂತ ಸರ್ವರೇ, ಮತ್ತೆ ನಮ್ಮ ಕರ್ತನು ಈ ನರಕದಲ್ಲಿ ವೇದನೆ ಪಡ್ತಂತೆ ಎಲ್ಲ ಮನುಷ್ಯರು ನೋಡ್ಬಿಟ್ಟು ಖುಷಿ ಪಟ್ಟು ಹಂಗೇ ಹೋಗ್ಬಿಡ್ತಾರ? ನಮ್ಮ ಕರ್ತನ ಗುಣಕ್ಕೆ ಇದು ವ್ಯತ್ಯಾಸವಾಗಿಲ್ವಾ? ಅವ್ರ ಕಾಲು ಹಿಡ್ಕೊಂಡು ಅವ್ರು ಭಿಕ್ಷೆ ಬಿಡಿರಂತ ಜನಗಳಿಗೆ ಕರ್ತನ ಯಾವತ್ತೂ ಬಿಡಲೇ ಇಲ್ಲ. ಮುಸ್ರಿ ಬಂದು ಕೇಳ್ತಾಳೆ, ಸ್ವಾಮಿ ನನ್ನ ಮಗನಿಗೆ ದಯವಿಡದೆ ದಯವಿಟ್ಟು ಬಿಡಿಸು ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತ ಹೇಳ್ತಾರೆ, ಅಯ್ಯೋ ನಾನು ಇಸ್ರೇಲ್ಗೆ ಮಾತ್ರ ಕಳಿಸಿದ್ದೀನಮ್ಮ ಅಂತ ಹೇಳ್ತಾರೆ. ಅಲ್ವರ ನಾಯಿಗಳಿಗೆ ಏನ್ರಿ ಮನುಷ್ಯ ಮಕ್ಳು ತಿನ್ನಂತ ರೊಟ್ಟಿ ನಾಯಿಗೆ ಹಾಕೋದು ಸರಿಯಿಲ್ಲ ಅಂತ ಹೇಳ್ತಾರೆ. ಸ್ತ್ರೀ ಏನು ಹೇಳ್ತಾರೆ, ಹೌದು ಸ್ವಾಮಿ ನೀವು ಹೇಳೋದು ಕರೆಕ್ಟ್, ಆದರೂ ಕೂಡ ನಾಯಿಗಳು ರೊಟ್ಟಿ ತಿಂತವಲ್ಲ, ದಯವಿಟ್ಟು ಕೊಡಿ ಅಷ್ಟರ ನನ್ನ ತುಂಡು ಕೊಡಿ ಅಂತ ಹೇಳ್ತಾರೆ. ಬಿಡ್ಲೇ ಇಲ್ಲ ಯೇಸು ಕ್ರಿಸ್ತನ, ಯೇಸು ಕ್ರಿಸ್ತು ಆಶೀರ್ವದಿಸ್ತಾರೆ. ಅದರ ಆಗಿರ್ಬೇಕಾರೆ ನರಕದಲ್ಲಿ ವೇದನೆ ಕೊಡೋದಕ್ಕೆ ಮನುಷ್ಯಗಳನ್ನ ಹಾಕಿ ಹಂಗೆ ಹೋಗ್ಬಿಡ್ತಾರೆ, ಇದು ಏನು ನ್ಯಾಯ? ಅದರ ಅದು ಮಾತ್ರ ಅಲ್ಲ, ಇವೆಲ್ಲ ಗುಣಗಳು ನೋಡಿದ್ರೆ ನಮ್ಮ ಬೈಬಲ್ ಇರುವಂಥ ದೇವ್ರಿಗೂ ಬೇರೆ ದೇವತೆಗಳಿಗೂ ಏನು ವ್ಯತ್ಯಾಸನೇ ಇಲ್ಲ ಅಂತ ಅನಿಸ್ತದೆ. ಅದರ ಒಂಥರ ರಾಕ್ಷಸ ಥರ ಗುಣ ಥರ ಅನಿಸ್ತದಲ್ವಾ? ಯೋಚನೆ ಮಾಡಿರ್ತೀನಿ, ಒಂದು ನಾಯಿ ನಮ್ಮ ಮನೇಲಿ ಯಾರೋ ಬಂದು ನಮ್ಮ ಮಗನ ಕಚ್ಚಿಬಿಟ್ಟ ಅಂತಂದ್ರೆ ಆ ನಾಯಿನ ಏನು ಮಾಡ್ತೀರಿ? ಶಿಕ್ಷಿಸ್ತೀರಿ? ಎಷ್ಟು ಶಿಕ್ಷಿಸ್ತೀರಿ? ಅದನ್ನು ಎಳ್ಕೊಂಡೋಗಿ ಅದು ಕೈ ಕಾಲು ಕಟ್ಟಾಕಿ ಅದು ಬಿಸಿನೀರಲ್ಲಿ ಅದನ್ನ ಅದ್ದಿ ಅದು ಚರ್ಮ ಸುಳ್ದಿ ಕಣ್ಣು ಕಿತ್ತಾಕಿ ಹಲ್ಲು ಕಿತ್ತಾಕಿ ನಿಧಾನವಾಗಿ ಒಂದೊಂದೇ ಉಗುರು ಕಿತ್ತಾಕ್ತೀರಾ? ಯಾರೋ ಮಾಡಲ್ಲ ರೀ, ಹೊಡಿತಾರೆ ಒಂದು 2 3 8 ತೃಪ್ತಿ ಆಗೋ ತನಕ, ಅದು ಸುಮ್ಮನೆ ಆಗ್ಬಿಟ್ರೆ ಏನು ಮಾಡ್ತಾರೆ? ಸುಮ್ಮನೆ ಆಗ್ಬಿಡ್ತಾರೆ, ಯಾರೂ ಅಷ್ಟು ಹಿಂಸೆ ಕೊಡೋದಿಲ್ಲ. ಮನೇಲಿ ಏನಾರು ಒಂದು ರಿಪೇರಿ ಮಾಡೋಕೆ ಬರ್ತಾರೆ, ಅದನ್ನು ಕೆಡಿಸ್ಬಿಟ್ರೆ ಆ ಟೆಕ್ನಿಷಿಯನ್ ತೊಗೊಂಡು ನೇಣಾಕ್ಬಿಡ್ತಾರ, ಸಾಯ್ಸಾಕ್ಬಿಡ್ತಾರ? ಕರ್ತನಲ್ಲಿ ಪ್ರೀತಿ ಅಂತ ಸರ್ವ ಸರ್ವಗಳೇ ಇಲ್ಲ. ಮತ್ತೆ ಹಂಗಾದ್ರೆ ದೇವರು ನರಕ ಅಂತಂದ್ಬಿಟ್ಟು ಎತ್ತಿಕ್ ಮಾಡಿದ್ದಾರೆ, ನರಕ ಅಂದ್ರೆ ಏನು ಸತ್ಯ ಬಿದ್ದಲ್ಲಿ? ಕರ್ತನಲ್ಲಿ ಪ್ರೀತಿ ಅಂತ ಸರ್ವಗಳೇ, ದೇವರು ಎಷ್ಟೋ ಜನಗಳನ್ನ ಅಗ್ನಿಯಿಂದ ನಾಶ ಮಾಡಿದ್ದಾರೆ. ನಾಶ ಆದವರಲ್ಲ ಏನಾದರೂ ಅಂತ ಸತ್ಯವೇದರು ಓದೋಣ ನೋಡಿ ಅಂತೀರಿ. ಅರಣ್ಯಕಾಂಡ 16:33 ಓದಿ, ಅರಣ್ಯಕಾಂಡ 16:33.
ಅವರು ಸಜೀವಿಗಳಾಗಿ ತಮ್ಮ ಸರ್ವಸ್ವವನ್ನು ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು. ಭೂಮಿಯು ಅವರನ್ನು ಮುಚ್ಚಿಕೊಂಡಿತ್ತು.
ಹೀಗೆ
ಹೀಗೆ ಹೀಗೆ ಅವರು ಸಮೂಹದವರೊಳಗಿಂದ ನಾಶವಾದರು.
ನಾಶವಾದರು.
ಅವರ ಸುತ್ತಲಿದ್ದ ಇಸ್ರಾಯೇಲರೆಲ್ಲರೂ ಸಾಯುವವರ ಹಾಹಾಕಾರವನ್ನು ಕೇಳಿ ಭೂಮಿಯು ನಮ್ಮನ್ನು ನುಂಗಿ ತಿಂದು ಓಡಿ ಹೋದರು.
ನೋಡ್ರ, ಭೂಮಿ ನುಂಗ್ಬಿಡ್ತಂತೆ. ನುಂಗ್ಕೊಂಬಿಟ್ಟು ಒಡಗ್ ಬದುಕಿದ್ರು, ಅವ್ರು ವೇದನೆ ಪಡ್ತಂತ ಕೊಟ್ಟಿದ್ಯಾ? ಇಲ್ಲ, ಸಮೂಹದಿಂದ ನಾಶ ಆಗ್ಬಿಟ್ರು. ಎಲ್ಲರ ಇದೇ ಹೇಳೋದು, ಸಮೂಹದಿಂದ ಏನಾಗ್ಬಿಟ್ರು? ನಾಶ ಆಗ್ಬಿಟ್ರು. ಏನರ ಭೂಮಿ ಬಿರುಕು ಬಿಡ್ತು, ಪಾತಾಳಕ್ಕೆ ಹೋಗ್ಬಿಟ್ರು, ನಾಶ ಆಗ್ಬಿಟ್ರು ಅಂತ ಹೇಳಾರೆ ಹೊರತು ದೇವರನ್ನ ಉಳಿಸಿಲ್ಲ, ಪ್ರಿಸರ್ವ್ ಮಾಡೋದ್ ಹೇಳಲ್ಲ. ಅದೇ ತರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಲ್ಲೇ ಸೋತಮನ ಗಮನ ಏನ್ ಮಾಡುದು, ಅಗ್ನಿಯಿಂದ ದೇವರು ನಾಶ ಮಾಡಿದ್ರು ಆ ಜನಗಳನ್ನ ಉಳಿಸ್ಕೊಂಡು ಅವ್ರಿಗೆ ನಿಧಾನವಾಗಿ ಅಗ್ನಿಲಿ ಹಾಕಿ ಮೆತ್ತಿಗೆ ಫ್ರೈ ಮಾಡಿದ್ರ? ಇಲ್ಲ, ಕ್ಷಣ ಮಾತ್ರದಲ್ಲಿ ಉಪ್ಪಿನ ಕಂಬ ಆಗ್ಬಿಟ್ರು ಎಲ್ಲಾರು. ಲೋತನ ಹೆಂಡತಿ ಸುಮ್ಮನೆ ದೃಶ್ಯ ನೋಡ್ತಾಳೆ, ಏನಾಗ್ಬಿಟ್ಲ ಉಪ್ಪಿನ ಸ್ತಂಭ ಆಗ್ಬಿಟ್ಲ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರಳೆ ಊರ್ನ ನಾಶ ಮಾಡಿದ್ರು, ದುಷ್ಟನ ದೇವರೇ ಮಾಡಲ ಉಳಿಸ್ಲಿಲ್ಲ. ಇದೇ ರೀತಿ ಯೇಸು ಕೃಷ್ಣನ ಶಿಷ್ಯನು ಒಂದ್ಸತಿ ಅವ್ರ ಊರಿಗೆ ಹೋಗ್ತಾರೆ ಊಟ ಕೇಳಕ್ಕೆ, ಅವ್ರಿಗೆ ಆಹಾರ ಕೊಡೋದಿಲ್ಲ. ಎಷ್ಟು ಕೋಪ ಬರ್ತಾರೆ ಅಂದ್ರೆ ಅವ್ರಿಗೆ ಯೇಸು ಕೃಷ್ಣ ಬಂದು ಕಂಪ್ಲೇಂಟ್ ಮಾಡ್ಬಿಟ್ಟು, ಸ್ವಾಮಿ ಸ್ವಲ್ಪ ಪರ್ಮಿಷನ್ ಕೊಡಿ ದಯವಿಟ್ಟು, ನಾವು ಆಕಾಶದಿಂದ ಅಗ್ನಿ ಬರಮಾಡಿ ಅದನ್ನೇನು ಮಾಡ್ತೀವಿ ನಾವು, ಆ ಊರ್ನೆ ನಾಶ ಮಾಡ್ಬಿಡೋಣ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ನೋಡಿ ಅಂತೀನಿ, ಅದರ ಓದನ ಲೂಕ 9 ಅಧ್ಯಾಯ 54-55 ಓದಿ. ಲೂಕ್ 9 ಚಾಪ್ಟರ್ 54-55.
ಆತನು ಶಿಷ್ಯರಾದ ಯಾಕೋಬ ಯೋಹಾನರನು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು, ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು.
ನೋಡ್ರ, ತಿರುಗಿ
ಆಗ ಅವರೆಲ್ಲ
ಗದರಿಸ್ತಾರೆ ಗದರಿಸ್ತಾರೆ. ಹಾ, ವೆರಿ ಗುಡ್, ತುಂಬಾ ಒಳ್ಳೆ ಕೆಲಸಪ್ಪ, ನಾನು ಇವ್ರಿಗೆಲ್ಲ ನರಕದಲ್ಲಿ ಅದೇ ಮಾಡೋದು, ನೀವು ದಯವಿಟ್ಟು ಮಾಡಿ ಅಂತಂತಾರ. ಗದರಿಸ್ತಾರೆ, ಮನುಷ್ಯ ಕುಮಾರನು ಪ್ರಾಣ ಉಳಿಸೋದಿಕ್ ಬಂದಿರೋದು, ನಾಶ ಮಾಡೋಕ್ಕಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸರ್ದಾರ್ಗಳೇ, ಯೇಸು ಕ್ರಿಸ್ತು ಭೂಲೋಕದಲ್ಲಿ ಇರ್ಬೇಕಾರೆ ಒಬ್ಬ ದುಷ್ಟನಿಗೆ ಈ ತರ ಮಾಡಲ್ಲ ರೀ. ಹಾಗಿರ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ದಾರ್ಗಳೇ, ದೇವ್ರೇ ಪರಲೋಕದ ಪಕ್ಕದಲ್ಲಿ ಎಲ್ಲಾ ದುಷ್ಟಗಳಿಗೂ ಈ ತರ ನರಕ ಮಾಡಿ ಎಲ್ಲಾನು ನಾಶ ಮಾಡ್ತಾರಾ ಅಲ್ವರ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ವರ್ಗಳೇ, ನರಕ ಅಂದ್ರೆ ಏನು ಅಂತ ಸತ್ಯಪದಲ್ಲಿ ಮಾಡ್ತಾರೆ. ಫಸ್ಟ್ ನಾವು ಓದ್ಬೇಕು, ನಮ್ಮ ಕಲ್ಪನಾ ಕಥೆಗಳನ್ನ ಇಟ್ಕೊಂಡು ನಾವು ನಿರ್ಧಾರಕ್ಕೆ ಬರಬಾರ್ದು. ಅದರ ನರಕ ಅಂದ್ರೆ ಆ ಪದಕ್ಕೆ ಅರ್ಥ ಏನು ಅಂತ ಅಂದ್ರೆ, ಆಕ್ಚುಲಿ ಬೈಬಲ್ನಲ್ಲಿ ಅದು ಯೂಸ್ ಮಾಡೋದಂತ ಒಂದು ಮೀನಿಂಗ್ ಏನು ಅಂದ್ರೆ, ಎಂತಾರೆ, ಮರೆಯಾಗಿರೋದು ಅಥವಾ ಮುಚ್ಚಲ್ಪಟ್ಟಿದೆ ಅಂತಂದ್ಬಿಟ್ಟು ಅರ್ಥ. ಸಮಥಿಂಗ್ ಟು ಹೈಡ್, ಸಮಥಿಂಗ್ ಟು ಕವರ್. ನೋಡಿ, ಇವಾಗ ಕೆಲವೊಂದು ಪದದ ಬಳಕೆಗಳು ಏನಾಗಿದೆ, ಚೇಂಜ್ ಆಗಿದೆ. ಉದಾಹರಣೆ ನೋಡ್ಬೇಕ್ರೆ, ಇದೇನಿದು ಇಲ್ಲಿ ನೋಡ್ತಿಲ್ಲ ದೃಶ್ಯದಲ್ಲಿ, ಏನ್ ಕಾಣಿಸ್ತದೆ ನಿಮ್ಗೆ?
ವಿಂಡೋ
ವಿಂಡೋ, ವೆರಿ ಗುಡ್. ಇದೇನಿದು
ವಿಂಡೋ
ಎರಡು ವಿಂಡೋ, ಮತ್ತೆ ಯಾವ್ದು ವಿಂಡೋ ಅಂದ್ರೆ, ಪದದ ಬಳಕೆ ಏನಾಗಿದೆ, ಚೇಂಜ್ ಆಗಿದೆ. ಅದರ ಎರಡು ವಿಂಡೋನೆ, ಆದ್ರೆ ಅಪ್ಲಿಕೇಶನ್ ಏನ್ರಿ ಬೇರೆ ಬೇರೆ. ಇದೇನಿದು
ಮೌಸ್
ಇದೇನಿದು ಇದು ಮೌಸೆ
ಮೌಸ್
ನೋಡ್ರ, ಬಳಕೆ ಏನಾಗಿದೆ, ಚೇಂಜ್ ಆಗಿದೆ. ಇದೇನಿದು
ಟ್ಯಾಬ್ಲೆಟ್
ಇದೇನಿದು ಇದು
ಟ್ಯಾಬ್ಲೆಟ್
ಟ್ಯಾಬ್ಲೆಟ್ ಅಲ್ವರ? ಸೊ ನೋಡ್ಬೇಕ್ರೆ ಅಪ್ಲಿಕೇಶನ್ ಎಸ್ ಚೇಂಜ್ಡ್. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸರ್ಸ್ಗಳೇ, ಫಸ್ಟ್ ಫಸ್ಟ್ ಒರಿಜಿನಲ್ ಆಗಿ ಬೈಬಲ್ ಪಬ್ಲಿಷ್ ಮಾಡ್ಬೇಕಾರೆ ಹೆಲ್ ಅಂತ ಪದದ ಅರ್ಥ ಏನು ಅಂತಂದ್ರೆ, ಏನ್ರಿ ಅಲ್ಲಿ ಹೂತಾಕೋದು ಅಥವಾ ಮರೆ ಮಾಡೋದು ಮುಚ್ಚಾಕೋದು ಅಂತೇನಿತ್ತು ಅರ್ಥ ಇತ್ತು. ಅರೆ, ಕಾಲ ಹೋಗ್ತಾ 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 ಏನಾಗಿದೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅನ್ನಿಸ್ಕೊಳ್ಳೆ ಆ ಪದದ ಅರ್ಥ ಏನಾಗೋಯ್ತು, ಚೇಂಜ್ ಆಗೋಯ್ತು. ಅದಕ್ಕೆ ಒಂದು ಕಾಲದಲ್ಲಿ ಏನ್ರಿ ಯಾರು ಒಂದು ಆಲೂಗಡ್ಡೆನ ಮಣ್ಣಲ್ಲಿ ಹುತ್ಬಿಡಿ ಅಂತ ಹೇಳ್ಬೇಕಾದ್ರೆ ಇಂಗ್ಲೀಷ್ ಹೇಳೋರು ಅಂದ್ರೆ, ಐ ಮಸ್ಟ್ ಹೆಲ್ ಮೈ ಪೊಟೇಟೋಸ್ ಅಂತ ಹೇಳೋರು. ಹೆಲ್ ಮೈ ಪೊಟೇಟೋಸ್ ಅಂದ್ರೆ ಏನ್ರಿ, ನನ್ನ ನನ್ನ ಆಲೂಗಡ್ಡೆ ನರಕಕ್ಕೆ ಹಾಕ್ಬೇಕು ಅಂತಲ್ಲ. ಇದು ನೋಡಿ 15th century ಡಿಕ್ಷನರಿ, ಇಲ್ಲಿ ಫೋಟೋ ನೋಡ್ಬೋದು ನೀವು ಸ್ಕ್ರೀನಲ್ಲಿ. ಅಂದ್ರೆ 15th century ಒರಿಜಿನಲ್ ಡಿಕ್ಷನರಿ, ಕೇಂಬ್ರಿಡ್ಜ್ ಡಿಕ್ಷನರಿಯಲ್ಲಿ ಇದು ಸೂಪರ್ ಕೊಟ್ಟಿದೆ. ಅದೇ ನೋಡಿ ಇಲ್ಲಿ ಓದ್ತೀನಿ ನೋಡ್ತೀವಿ, 15th century ಡಿಕ್ಷನರಿ. ನಿಮ್ಮ ಮನೆಗೆ ಬಂದ್ರೆ ಒರಿಜಿನಲ್ ಬುಕ್ನ ಹತ್ರ ಇದೆ, ಅದ್ರದ್ದು ಫೋಟೋ ಕಾಪಿ ಇದು. ಅದರ ಏನ್ ತಕ್ಕಿದ್ರೆ ಅಂದ್ರೆ, ಹೆಲ್ ಅಂತ ಏನಂದ್ರೆ, ಹೆಲ್ ಅಂದ್ರೆ ಟು ಹೈಡ್ ಅಂತ ಹೇಳ್ತಾರೆ ನೋಡ್ರ, ಟು ಹೈಡ್ ಮರೆ ಮಾಡೋಂಥದ್ದೇ ಏನ್ರಿ ಅಲ್ಲಿ ಹೆಲ್ ಅಂತಾರೆ ಪದದ ಅರ್ಥ, ಆಕ್ಚುಲಿ ಟಾರ್ಚರ್ ಅಂತಲ್ಲ. ಅದಕ್ಕೆ ಈ ನರಕ ಅಂತ ಪದ ಬೈಬಲ್ ಎಷ್ಟು ಸತಿ ಪದ ಬರ್ತಾರೆ ಅಂತಂದ್ರೆ, ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ 31 ಸತಿ ಬರ್ತಾರೆ, ನ್ಯೂ ಟೆಸ್ಟಿಮೆಂಟ್ ಅಲ್ಲಿ 23 ಸತಿ ಬರ್ತಾರೆ. ಇದಕ್ಕೆ ಏನ್ರಿ 4 ಪದಗಳನ್ನ ಯೂಸ್ ಮಾಡಿದ್ದಾರೆ, ಹೀಬ್ರೂ ಮತ್ತು ಗ್ರೀಕ್ ವಾರ್ತೆಗಳು. ಹೀಬ್ರೂ ಓಲ್ಡ್ ಟೆಸ್ಟಿಮೆಂಟಲ್ಲಿ ಒಂದೇ ಒಂದು ಪದ ಯೂಸ್ ಮಾಡಿದರೆ ಶಿಯೋಲ್ ಅಂತ, ಹೊಸ ಒಡಂಬಡಿಕೆಗೆ ಬಂದರೆ ಅಂದರೆ ನ್ಯೂ ಟೆಸ್ಟಿಮೆಂಟಲ್ಲಿ ಗ್ರೀಕ್ದು ಮೂರು ಪದಗಳು ಯೂಸ್ ಮಾಡಿದ್ದಾರೆ, ಹೇಡೀಸ್, ಕೆಹನ, ಟಾಟರ್ ಅಂತ. ನಾವು ಏನು ಮಾಡೋಣ ಸ್ವಲ್ಪ ಸಂಕ್ಷಿಪ್ತವಾಗಿ ಯಾವ ಪದಗಳನ್ನ ಯಾವ ಥರ ಬಳಕೆ ಮಾಡಿದೆ ಅಂತ ನಾವು ನೋಡೋಣ. ನೋಡಿ, ಮೊದಲನೇದಾಗಿ ಶಿಯೋಲ್ ಅಂತ ಪದ ಹಳೆ ಒಡಂಬಡಿಕೆಯಲ್ಲಿ ಬರೋಂಥದ್ದು, ಅಂದರೆ ಹೀಬ್ರೂ ವಾರ್ತೆ. ಇದನ್ನು 63 ಸತಿ ಬರ್ತಾರೆ. ಇದನ್ನು ಯಾವ ಥರ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಅಂತಂದರೆ, ಏನ್ರಿ ಮೂರು ವಿಧವಾದಂಥ ರೀತಿಯಲ್ಲಿ ಮಾಡಿದ್ದಾರೆ. ಒಂದ್ಸತಿ ಸಮಾಧಿ ಅಂತ ಹಾಕಿದ್ದಾರೆ, ಇನ್ನೊಂದ್ಸರಿ ಪಾತಾಳ ಅಂತ ಹಾಕಿದ್ದಾರೆ, ಇನ್ನೊಂದ್ಸರಿ ಗುಂಡಿ ಅಂತ ಹಾಕಿದ್ರೆ, ಇನ್ನೊಂದ್ಸರಿ ನರಕ ಅಂತ ಏನು ಮಾಡಿದ್ದಾರೆ ಅಲ್ಲಿ ಅಲ್ಲಿ ಹಾಕಿದ್ದಾರೆ. ಇದನ್ನು ಯಾವ್ಯಾವ ರೀತಿ ಬಳಕೆ ಮಾಡಿದ್ದಾರೆ ಅಂತಂದರೆ, ಅವ್ರಿಗೆ ಎಲ್ಲೆಲ್ಲ ದುಷ್ಟ ಜನಗಳ ಬಗ್ಗೆ ಮಾತಾಡ್ತಾರ ಅಲ್ಲಿ ನರಕ ನರಕ ಅಂತ ಏನು ಮಾಡಿದ್ರೆ ಹಾಕಿದ್ದಾರೆ, ಅಗ್ನಿ ಅಂತ ಅಲ್ಲಿ ಇಲ್ಲಿ ಬರ್ತಾರೆ ಅಲ್ಲಿ ಹಾಕಿದ್ದಾರೆ. ಆಮೇಲೆ ಎಲ್ಲೆಲ್ಲಿ ಒಳ್ಳೆ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ಅಲ್ಲಿ ಸಮಾಧಿ ಅಂತ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನು ಸ್ಪೆಷಾಲಿಟಿ ಅಂತಂದರೆ, ಈ ಪದ ಎಲ್ಲೆಲ್ಲಿ ಬರ್ತಾರೆ ಅರೆ ಒಡಂಬಡಿಕೆಯಲ್ಲಿ, ಇಲ್ಲಿ ಅಗ್ನಿ ನರಕ ಅಂತ ವಾರ್ತೆ ಒಂದು ಸತಿಗೂ ಬರಲ್ಲ. ಇವಾಗ ಇಡೀ ಬೈಬಲ್ ಚೆಕ್ ಮಾಡ್ಬಿಡ್ತೀನಿ, ಎಲ್ಲರ ನೋಡ್ಬಿಟ್ಟು ಅಲೆ ಒಡಂಬಡಿಕೆಯಲ್ಲಿ ಅಗ್ನಿ ನರಕ ಅಂತ ಹೇಳ್ದಂಗೆ ಕೇಳ್ಬಿಡ್ತೀನಿ. ಈ ಅಗ್ನಿ ನರಕ ಅಂತ ವಾರ್ತೆ ಕೆಲವೊಂದು ಜಾಗದಲ್ಲಿ ಮಾತ್ರ ಬರೋದು, ಸುವಾರ್ತೆ ಮತ್ತೆ ಪ್ರಕಟಣೆ ಪುಸ್ತಕದಲ್ಲಿ ಮಾತ್ರ ಬರೋದು, ಯಾಕೆ ಅಂತ ನಾವು ಇವತ್ತು ನೋಡೋಣ. ಅದಕ್ಕೆ ಈ ಶಿಯೋಲ್ ಒಂದು ವಾರ್ತೆ ಅರ್ಥ ಏನೋ ನೋಡಿ, ಇಲ್ಲಿ ಅಂಡರ್ಲೈನ್ ಆಗಿದೆ ಏನಪ್ಪಾ ಅಂದ್ರೆ, ಅದೇ ಹೊಸ ಒಡಂಬಡಿಕೆ ಹೇಡೀಸ್ ವಾರ್ತೆಗೂ ಶಿಯೋಲ್ ವಾರ್ತೆ ಎರಡು ಒಂದೇ. ಇಟ್ ಈಸ್ ದ ವರ್ಲ್ಡ್ ಆಫ್ ದ ಡೆಡ್, ಸತ್ತೋರು ಇರುವಂತ ಸ್ಥಳ ಅಂತ ಕೊಟ್ಟವ್ರೆ ಅಲ್ವರ. ಇವಾಗ ಸತ್ತೋರೆಲ್ಲ ಎಲ್ಲಿರ್ತಾರೆ ನಮ್ಗೆ ಚೆನ್ನಾಗಿ ಗೊತ್ತು, ಅದೇ ಪದದ ಅರ್ಥ. ನೋಡಿ ಓದೋಣ ಈ ಬಳಿಕೆನ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಆದಿಕಾಂಡ 37-35ರಲ್ಲಿ ಮೊದಲನೇ ಬಾರಿಗೆ ಬೈಬಲ್ನಲ್ಲಿ ಈ ಶಿಯೋಲ್ ಅಂತ ವಾರ್ತೆ ಬರ್ತಾರೆ. ನೋಡಿ ಓದೋಣ ಕನ್ನಡದಲ್ಲಿ, ದಯವಿಟ್ಟು ಯಾರು ಓದ್ರಿ ಜೆನಿಸಿಸ್ 37-35, ಜಾನ್ ಬದರ್ ಲೈನೇ ಇದ್ದೀರಾ, ಎಲ್ಲ ಬ್ರದರ್ಸ್ ಇದ್ದೀರಾ, ಪ್ರವೀಣ್ ಬದರ್, ನಿರ್ಮಲಾ ಸ್ಟರ್, ಶಾಂತ, ಸಂದೀಪ್,
ಅವನ ಗಂಡುಮಕ್ಕಳು ಎಲ್ಲರೂ ದುಃಖಶಮನ ಮಾಡುವುದಕ್ಕೆ ಪ್ರಯತ್ನಿಸಿದಕ್ಕೂ ಅವನು ಶಾಂತಿಯನ್ನು ಹೊಂದಲಲ್ಲದೆ ನಾನು ಹೀಗೆ ಹಂಬಲಿಸುತ್ತಾ ಹಲೋ
ಸಿಸ್ಟರ್ ಓದಿ, ನಿಮ್ಮ ನೆಟ್ವರ್ಕ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ನೆಟ್ವರ್ಕ್ ಇರೋ ಜಾಗ ಬನ್ನಿ ಓದಿ. ಓದ್ರಿ, ಬೇರೆ ಯಾರಾದ್ರು ಓದ್ತೀರಾ? ಆದಿಕಾಂಡ 37-35.
ಅವನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದಾಗ್ಯೂ ಅವನು ಶಾಂತಿಯನ್ನು ಹೊಂದಲಲ್ಲದೆ ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದನು.
ನೋಡ್ರ, ನನ್ನ
ಹೀಗೆ
ಮಗನಿರುವಂತ ಪಾತಾಳ ಏನ್ ಮಾಡ್ತೀನಿ ನಾನು, ಸೇರ್ತೀನಿ ಪಾತಾಳ ಅಂತ ಹಾಕಿದ್ರು ಅಲ್ವರಾ. ಇವಾಗ ಇಂಗ್ಲಿಷ್ ಇದೆಯಾ ಬೈಬಲ್ ಯಾರ ಹತ್ರ? ಇಂಗ್ಲಿಷ್ ಬೈಬಲ್ ಯಾರ ಹತ್ರ ಇದೆಯಾ? ಇಲ್ಲಿರೋಂತ ಸಹೋದರ ಸಹೋದರಿಗಳು ಯಾರಾದ್ರು ಇಂಗ್ಲಿಷ್ ಇದೆಯಾ? ಇಂಗ್ಲಿಷ್ ಬೈಬಲ್ ಯಾರ ಹತ್ರ ಇಲ್ವಾ? ಜಾನ್ ಬ್ರದರ್, ಹಾ, ಸುಗಂಧ ಅಷ್ಟ ನಿಮ್ಮ ಹತ್ರ ಇದೆಯಾ?
ಒಂದ್ ನಿಮಿಷ ಸರ್
ಹಾ ಓದಿ.
ತೆಗಿತಾ ಇದ್ದೆ.
ಹಾ ಓಕೆ, ಗೊತ್ತಿರ ಆದ್ರೆ ಇಂಗ್ಲೀಷಲ್ಲಿ ದಯವಿಟ್ಟು. ಬ್ರದರ್ ಸಿಸ್ಟರ್ಸ್, ಬ್ರದರ್ ಸಿಸ್ಟರ್ಸ್ ಯಾವ ಥರ ಇಂಗ್ಲೀಷ್ ಇದೆಯಾ ಇಲ್ವೋ? ಇಲ್ಲಿ ನಾನೇ ಓದ್ಬಿಡ್ಲಾ?
ಬೈಬಲ್ ಎಲ್ಲ ಬೈಬಲ್
ಓಕೆ, ಸುಗಂಧ ಸಿಸ್ಟರ್ ಸಿಗ್ತಾ?
ತೆಗಿತಾ ಇದ್ದೀನಿ.
ಓಕೆ, ಅಷ್ಟೇ, ಆಗಲಿ ಆಗಲಿ, ನಿಮ್ಮ ಬೈಬಲ್ ಎರಡೋ ಪಕ್ಕದಲ್ಲೇ ಇಟ್ಕೊಂಬಿಡಿ. ಓಕೆ,
37 33
37-35 ಇಷ್ಟ.
ಅಂಡ್ ಆಲ್ ಹಿಸ್ ಸನ್ಸ್ ಅಂಡ್ ಆಲ್ ಹಿಸ್ ಡಾಟರ್ಸ್ ಅರೋಸ್ ಟು ಕಂಫರ್ಟ್ ಹಿಮ್ ಬಟ್ ಹಿ ರಿಫ್ಯೂಸ್ ಟು ಬಿ ಕಂಫರ್ಟೆಡ್ ಅಂಡ್ ಹಿ ಸೆಡ್ ಫಾರ್ ಐ ಶಾಲ್ ಗೋ ಡೌನ್ ಇನ್ ಟು ದ ಗ್ರೇವ್ ಟು ಮೈ ಸನ್ ಇನ್ ಮಾರ್ನಿಂಗ್.
ಮಾರ್ನಿಂಗ್ ನೋಡಿದ್ರ ಗ್ರೇವ್ ಅಂತ ಕೊಟ್ಟ, ಕನ್ನಡದಲ್ಲಿ ಅಂತ ಪಾತಾಳ ಅಂತ ಹಾಕೋದ್ರು. ಸರಿ, ಇವಾಗ ಇಲ್ಲಿ ಬರೋಂಥ ಪದ ಯಾವ್ದಪ್ಪ ಅಂದರೆ ಶಿಯೋಲ್ ಅಂತ ಹೀಬ್ರೂ ಪದನೇ ಬರೋದು. ಇಲ್ಲಿ ಯಾಕೋ ಒಬ್ಬ ಒಳ್ಳೆ ವ್ಯಕ್ತಿ, ಅದರಿಂದ ಏನಂತ ಹಾಕ್ಬಿಟ್ರು ಅಂತಂದ್ರೆ, ಇವನು ಸಮಾಧಿಗೆ ಹೋಗ್ಬೇಕು, ಗ್ರೇವ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಏನು ಮಾಡೋದು ಹಾಕಿದ್ದಾರೆ. ಸರಿ, ಇವಾಗ ಇದನ್ನೇ ನಮ್ಮ ಇಂಗ್ಲೀಷಲ್ಲಿ ನೋಡಿ, ಅಲ್ಲಿ ಸ್ಕ್ರೀನ್ ಶಾಟ್ ತುಂಬ ಚಿಕ್ಕದಾಗಿದೆ, ನೀವು ಹೋದ್ರೆ ಇಂಗ್ಲೀಷಲ್ಲಿ ಕೂಡ ಏನಂತಾರೆ ಗ್ರೇವ್ ಅಂತಾನೆ ಬರೋದು, ಅದೇ ಸಿಸ್ಟು ಓದಿದ್ದು ಅಲ್ವರ, ಅದೇ ಹೀಬ್ರೂ ವರ್ಡ್ ಶಿಯೋರ್ ಅಂತ ಬರ್ತಾರೆ. ಇವಾಗ ಇನ್ನೊಂದು ವಾಕ್ಯ ಓದೋಣ, ಕೀರ್ತನೆ 9:17 ಓದಿ ಇಷ್ಟು, ಕನ್ನಡದಲ್ಲಿ ಓದಿ ಅನಂತರ ಇಂಗ್ಲೀಷಲ್ಲಿ ಓದೋಣ.
ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳೆಲ್ಲವರು ಪಾತಾಳಕ್ಕೆ ಇಳಿಯುವರು.
ಎಲ್ಲರೂ ಪಾತಾಳಕ್ಕೆ ಇಳಿಯುವರು ಅಲ್ವರ, ವೆರಿ ಗುಡ್ ಸರ್. ಇದೇ ಇಂಗ್ಲೀಷಲ್ಲಿ ಓದಿ ಸರ್.
ಆಯ್ತು. ದ ವಿಕೆಡ್ ಶಲ್ ಬಿ ಟರ್ನ್ಡ್ ಇನ್ ಟು ಹೆಲ್.
ನೋಡ್ರ, ದ ವಿಕೆಡ್ ಶಲ್ ಬಿ ಟರ್ನ್ ಇಂಟು ಹೆಲ್ ಅಂತ ಹಾಕ್ಬಿಟ್ರೆ ಯಾಕೆ? ದುಷ್ಟ ದುಷ್ಟರು ಇವ್ರು ಎಲ್ಗೆ ಹೋಗ್ಬೇಕು? ಇವ್ರು ಗ್ರೇವ್ಗೆ ಹೋಗ್ಬಿಟ್ರೆ ಸರಿಯಾಗ್ತದ? ಅದಕ್ಕೆ ಏನು ಮಾಡ್ಬಿಟ್ರು? ನರ್ಕ ಅಂತ ಹಾಕ್ಬಿಟ್ರು. ನೋಡಿದ್ದೀನಿ, ಎರಡು ಒಂದೇ ವಾರ್ತೆ ನೋಡಿ, ಎಲ್ಲ ಶಿಯೋಲ್ ಅಂತ ವಾರ್ತೆನೆ. ಆದ್ರೆ ದುಷ್ಟ ಜನ ಬಗ್ಗೆ ಮಾತಾಡ್ಬೇಕಾ, ಕೆಟ್ಟ ಜನ ಬಗ್ಗೆ ಮಾತಾಡ್ಬೇಕಾದ್ರೆ ನರ್ಕ ಅಂತ ಹಾಕ್ಬಿಟ್ರು, ಒಳ್ಳೆ ಜನ ಬಗ್ಗೆ ಮಾತಾಡ್ಬೇಕಾದ್ರೆ ಮಾಡಿದ್ರು ಸಮಾಧಿ ಅಂತ ಹಾಕೋದು. ಯಾಕಪ್ಪ? ಯಾಕೆ ಅಂತಂದ್ರೆ ಏನ್ರಿ, ಬೈಬಲ್ನಲ್ಲಿ ಒಂದೇ ವಾರ್ತೆನ ಈ ತರ ಏನ್ ಮಾಡಿದ್ರೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಇವರು ಮೈಂಡ್ ಏನಾಗಿದೆ ಅಲ್ಲಿ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ, ದುಷ್ಟರಲ್ಲೇ ಹೋಗ್ಬೇಕು, ನರ್ಕಕ್ಕೆ ಹೋಗ್ಬೇಕು. ನೋಡಿ ಇನ್ನೊಂದು ವಾಕ್ಯ ಓದನ, ಧರ್ಮೋಪದೇಶ ಕಾಂಡ 32:22 ಓದಿ. ಧರ್ಮೋಪದೇಶ ಕಾಂಡ 32:22, ಡ್ಯೂಟ್ರಾನಮಿ 32:22.
ನನ್ನ ಕೋಪಾಗ್ನಿ ಪ್ರಜ್ವಲಿಸುತ್ತದೆ, ಅದು ಪಾತಾಳದವರೆಗೂ ವ್ಯಾಪಿಸಿ ಬೆಳೆ ಸಹಿತವಾಗಿ ಭೂಮಿಯನ್ನು ಬುಡ ಸಹಿತವಾಗಿ ಬೆಟ್ಟಗಳನ್ನು ದಹಿಸುವುದು.
ನೋಡ್ರ ಪಾತಾಳ, ಈ ಪಾತಾಳ ಅಂತ ವಾರ್ತೆ ಶಿಯೋಲಿಂದ ಬಂದಿರೋದು. ಇದು ಇಂಗ್ಲೀಷಲ್ಲಿ ಓದಲ್ಲ ನೋಡಿ, ಇಷ್ಟ ಹೆಂಗ್ ಬರ್ತದೆ? ಓದ್ತೀರಾ?
ಹಾ, ಡಿಟರ್ನಮಿ
32:22.
ಫಾರ್ ಎ ಫೈರ್ ಈಸ್ ಕಿಲ್ ಇನ್ ಮೈ ಆಂಗರ್ ಅಂಡ್ ಶಾಲ್ ಬರ್ನ್ ಟು ದ ಲೋವೆಸ್ಟ್ ಹೆಲ್.
ಹೆಲ್ ನೋಡ್ರ, ಹೆಲ್ ಅಂತ ಹಾಕ್ಬಿಟ್ರು ಅಲ್ಲಿ ಅಂತ ಹಾಕೋದ್ ಕಾಣದಲ್ಲಿ ಪಾತಾಳ ಅಂತ ಹಾಕಿದ್ದಾರೆ. ನೋಡಿ ಯಾವ ತರ ಬಳಕೆ ಯೂಸ್ ಮಾಡಿದಾರೆ ಅಲ್ಲಿ, ದುಷ್ಟ ಜನ ಬಗ್ಗೆ ಹೇಳ್ಬೇಕ್ರೆ ನನ್ನ ಕೋಪ ಏನ್ರಿ, ಪಾತಾಳದ ಬೆಂಕಿವರೆಗೂ ಹೋಗ್ತದೆ ಅಂತ. ಇದೇ ಯೋಬನ್ ಬಗ್ಗೆ ಹೇಳ್ಬೇಕ್ರೆ ನೋಡಿ, ಇದೇ ಪದದ ಬಳಕೆ ಹೆಂಗ್ ಯೂಸ್ ಮಾಡಿದ್ದಾರೆ ಓದನ. ಇಷ್ಟ ಮೊದಲು ಇಂಗ್ಲೀಷೇ ಓದ್ಬಿಡಿ ನೀವು. ಯೋಬ 17:13-16 ಇಂಗ್ಲೀಷ್ ಓದಿ, ಅನಂತ ಕನ್ನಡದಲ್ಲಿ ಓದಿ.
ಹದಿನೇಳು ಬ್ರದರ್.
13, ಆಮೇಲೆ 16ನೇ ವಾಕ್ಯ.
ಇಫ್ ಐ ವೇಟ್ ಫಾರ್ ದ ಗ್ರೇವ್ ಆಸ್ ಮೈ ಹೌಸ್, ಇಫ್ ಐ ಮೇಕ್ ಮೈ ಬೆಡ್ ಇನ್ ದ ಡಾರ್ಕ್ನೆಸ್.
ನೋಡ್ರ, ಇಫ್ ಐ ವೇಟ್ ದ ಗ್ರೇವ್ ಇಸ್ ಮೈ ಹೌಸ್, ಗ್ರೇವ್ ಸಮಾಧಿ ನನ್ನ ಏನಾಗಿರ್ತಾರೆ, ಮನೆ ಆಗಿರ್ತಾರೆ ಅಂತ ಹೇಳ್ತಾರೆ ಯೋಬು ಅಲ್ವರ. ಇವಾಗ ಇದೆ 16ನೇ ವಾಕ್ಯ ಓದಿ ಇಷ್ಟರ್.
ಇಂಗ್ಲಿಷ್ ರೀ.
ಇಂಗ್ಲಿಷ್
ವೇರ್ ದೆನ್ ಈಸ್ ಮೈ ಹೋಪ್? ಆಸ್ ಫಾರ್ ಮೈ ಹೋಪ್, ಹೂ ಕ್ಯಾನ್ ಸಿ ಇಟ್?
16th ವರ್ಸ್.
ಸಿಕ್ಸ್ಟೀನ್. ವಿಲ್ ದೈ ಗೋ ಡೌನ್ ಟು ದ ಗೇಟ್ಸ್ ಆಫ್ ಸಿಯೋಲ್? ಶೆಲ್ ವಿ ಹ್ಯಾವ್ ರೆಸ್ಟ್ ಟು ಗೆದರ್ ಇನ್ ದ ಡಸ್ಟ್?
ನೋಡ್ರ ಶಿಯೋಲ್ ಅಂತ ವಾರ್ತೆ ಹಂಗೆ ಹಾಕ್ಬಿಟ್ಟಿದ್ರೆ ನೋಡಿದ್ರ, ಆ ಬೈಬಲ್ ನೋಡಿರ್ತೀನಿ ನಾನು ಹೇಳದ್ನ ಸುಳ್ಳು ಹೇಳ್ತಾ ಇದ್ದ ಇಷ್ಟು ದಿನ. ಚಿತ್ರನೇ ಹೇಳ್ತಾರೆ ದಿನ್ರಿ, ಅಲ್ಲಿ ಇಬ್ರು ಅಲ್ಲಿ ಬರುವಂತ ವಾರ್ತೆ ಶಿಯೋಲ್ ಅಂತ ಹಾಕಿದ್ದಾರೆ. ಇದೇ ವಾರ್ತೆ 13ನೇ ವಾಕ್ಯದಲ್ಲಿ ಏನ್ ಹಾಕಿದ್ದಾರೆ? ಗ್ರೇವ್ ಅಂತ ಹಾಕಿದ್ರು. ಇದೇ ವಾರ್ತೆ ಏನ್ರಿ ಅಲ್ಲಿ ದುಷ್ಟ ಜನಗಳಿಗೆ ಮಾತಾಡ್ಬೇಕು ಏನ್ ಹಾಕಿದ್ದಾರೆ? ಹಾ, ಹಲ್ ಅಂತ ಏನ್ ಮಾಡಿದಾರೆ ಅಲ್ಲಿ, ಅಲ್ಲಿ ಹಾಕಿದ್ದಾರೆ ನೋಡ್ರ. ಹಂಗಾದ್ರೆ ಒಂದೇ ಪದದ ಬಳಕೆ ಯಾವ ತರ ಯೂಸ್ ಮಾಡಿದೆ ನೋಡಿ. ಇಷ್ಟ ಇವಾಗ ಇದೇ ವಾರ್ತೆಗಳು ಇಷ್ಟ ಕನ್ನಡದಲ್ಲಿ ಓದಿ ಇಷ್ಟ ನೋಡೋಣ. ಹಾ
ಹದಿಮೂರ್ರಿ,
ಹಾ
ನಾನು ಪಾತಾಳವನ್ನು ನನ್ನ ಮನೆ ಎಂದು ನಿರೀಕ್ಷಿಸಿ ನನ್ನ ಹಾಸಿಗೆಯನ್ನು ಕತ್ತಲಲ್ಲಿ ಹಾಸಿ ಸ್ಮಶಾನವನ್ನು ನೀನು ನನ್ನ
ಹ್ಮ್
ತಂದೆ ಎಂದು
ಹ್ಮ್
ಹುಳವನ್ನು
ಹ್ಮ್
ನನ್ನ ತಾಯಿ ನನ್ನ ತಂಗಿ ಎಂದು ಕರೆಯುವುದಾದರೆ
ನೋಡ್ರ
ನನ್ನ ನಿರೀಕ್ಷೆ ಎಂಥದ್ದು?
ನೋಡ್ರ ಏನ್ರಿ ಏನ್ರಿ ಅಂತ ಅಂತಲ್ಲಿ ಸಮಾಧಿ ಅಲ್ಲರ ಸ್ಮಶಾನ. ಇವಾಗ 14ನೇ ವಾಕ್ಯ ಓದಿ. ಹಾ
ಅದು ನನ್ನ ಸಂಗಡ ಪಾತಾಳಕ್ಕೆ ಇಳಿದು ಬಂದಿತೆ.
ನೋಡ್ರ
ನಾನು
ಪಾತಾಳಕ್ಕೆ ಇಳಿದು
ಕೌಟಿಲ್ಯ
ಬಂದಿತೆ. ಪಾತಾಳ ಅಲ್ಲರ ಇದನ್ನೇ ಇಂಗ್ಲಿಷ್ ಅಂತ ಹಾಕಿದ್ರು ಶಿಯೋಲ್ ಅಂತ ವಾರ್ತೆ ಅಲ್ವರ. ಅಲ್ಲಿ ಶ್ಯೂರ್ ಅಂದ್ರೆ ಆಕ್ಚುಲಿ ಏನಂದ್ರೆ ಹೀಬ್ರೂ ವರ್ಡ್, ಹೀಬ್ರೂ ವರ್ಡ್ ನ ಏನಂತ ಹಾಕಿದ್ರೆ ಇಲ್ಲಿ ಪಾತಾಳ ಅಂತ ಹಾಕಿದ್ರೆ, ಅದೇ ಹೀಬ್ರೂ ವರ್ಡ್ ನ ಮೇಲೆ ಏನ್ ಮಾಡಿದ್ರೆ ಅಂತ ಸ್ಮಶಾನ ಅಂತ ಹಾಕಿದ್ದಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇದ್ರಲ್ಲಿ ನಮ್ಗೆ ಏನಪ್ಪಾ ಗೊತ್ತಾಗ್ತಾರೆ ಅಂದ್ರೆ ಒಂದೇ ಪದನ ಯಾವ ರೀತಿ ಬಳಕೆ ಮಾಡಿದ್ದಾರೆ. ಒಂದೇ ಹೀಬ್ರೂ ಪದ ಇತ್ತು ಅಂದ್ರೆ ಎಲ್ಲ ಅರ್ಥ ಒಂದೇ ಇರ್ಬೇಕಲ್ಲ. ನೋಡಿ ಇವಾಗ ಎಕ್ಸಾಂಪಲ್ ನೋಡಿ, ಇವಾಗ ನೋಡಿ ಸಮ್ಮರಿ ನೋಡಿ, ನಮಗೆ ನೋಡಿದ್ರೆ ಇಷ್ಟು 4 ವಾಕ್ಯಗಳು. ಈ 4 ವಾಕ್ಯದಲ್ಲಿ ಯೂಸ್ ಮಾಡಂತ ಒಂದೇ ಹೀಬ್ರೂ ವಾರ್ತೆ ಶಿಯೋಲ್. ಇದನ್ನ ಬೇರೆ ಬೇರೆ ರೀತಿಲಿ ಏನ್ ಮಾಡಿದ್ದಾರೆ, ಬಳಕೆ ಮಾಡಿದ್ದಾರೆ. ಇಂಗ್ಲಿಷ್ ಅಲ್ಲಿ ಗ್ರೇವ್ ಅಂತ ಹಾಕಿದ್ದಾರೆ, ಹೆಲ್ ಅಂತ ಹಾಕಿದ್ದಾರೆ, ಪಿಟ್ ಅಂತ ಹಾಕಿದ್ದಾರೆ. ಎಲ್ಲ ಗಮನೈಟ್ ಅಬ್ಸರ್ವ್ ಮಾಡ್ರಿ, ಒಳ್ಳೆ ವ್ಯಕ್ತಿಗಳ ಬಗ್ಗೆ ಎಲ್ಲೆಲ್ಲ ಹೇಳಿದ್ಯೋ ಅಲ್ಲೆಲ್ಲ ಸಮಾಧಿ, ನರಕ ಅಂತ, ಪಾತಾಳ ಅಂತ ಏನ್ ಮಾಡಿದ್ದಾರೆ ಹಾಕಿದ್ದಾರೆ ಅದರ. ಆದ್ರೆ ಕೆಟ್ಟ ಜನಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಏನಂತ ಹಾಕ್ಬಿಟ್ರು ಸೀದಾ ಇಲ್ಲೇ ಏನ್ರಿ ನರಕ ನರಕ ಅಂತ ಏನ್ ಮಾಡಕ್ಬಿಟ್ರು ಅಲ್ರ. ಇವಾಗ ಹಾಕಿದ್ರೆ ಎಲ್ಲ ಕಡೆ ಒಂದೇ ಹಾಕ್ಬೇಕು, ಎಲ್ಲ ಕಡೆ ಸಮಾಧಿ ಅಂತ ಹಾಕ್ಬಿಡಿ, ಎಲ್ಲ ನರಕ ಅಂತ ಹಾಕ್ಬಿಡಿ. ನರಕ ಅಂತ ಹಾಕ್ಬಿಟ್ರೆ ಪ್ರಶ್ನೆ ಬರ್ತಾರಲ್ವಾ, ಹೆಂಗೆ ಯಾಕೋಬ್ ಮತ್ತೆ ಯೋಬು ನರಕಕ್ಕೆ ಹೋಗಕ್ ಸಾಧ್ಯ ಅನ್ಬಿಟ್ಟು ಅದಕ್ಕೆ ಏನ್ ಮಾಡ್ಬಿಟ್ರು ಕರೆಕ್ಟ್ ಆಗಿ ಬಂದ್ಬಿಟ್ಟು ಆ ಸ್ಥಳದಲ್ಲಿ ಮಾತ್ರ ಈ ಪದಗಳನ್ನ ಏನ್ ಮಾಡಿದ್ರು ಅಲ್ಲಿ ಚೇಂಜ್ ಮಾಡೋದ್ ನೋಡ್ತೀರಿ. ಆಕ್ಚುಲಿ ಏನ್ರಿ ಹಾ ಏನ್ರಿ ಶಿಯೋಲ್ ಅಂದ್ರೆ ಏನ್ ಗೊತ್ತಾ? ಇದೆ ನೋಡಿ ಈ ತಾನೆ ಸಮಾಧಿ ಅಲ್ವರ. ಅದಕ್ಕೆ ನರಕ ಅಂತಾನೆ ಏನು ಆಕ್ಚುಲಿ ನರಕಂ ಅಂತ ಬರೋದು ಅದರ ಒಂದು ಏನ್ರಿ ಆ ಪದನ ಬಿಡಿಸೋದೆ. ಹಾ ನರಕಂ ಅಂತ ಏನು ನರಕಂ ಅಂದ್ರೆ ಅಂದ್ರೆ ನರ ಅಂದ್ರೆ ಏನು? ಯಾರು ಹೇಳೋದು? ಮನುಷ್ಯನ್ ಹೇಳೋದು, ಮನುಷ್ಯ ನರ ಪ್ರಾಣಿ ಅದರ. ಅಗಮ್ ಅಂದ್ರೆ ಗೊತ್ತಾ? ಸಮಾಧಿ ಮಾಡೋದು, ದಫನ್ ಮಾಡೋದು ಹೇಳೋದು. ಸೊ ನರ ಅಗಮ್ ಅಂದ್ರೆ ನರಕಂ ಅಂದ್ರೆ ಏನಾಗುತ್ತ ಅರ್ಥ? ಮನುಷ್ಯನ ಸಮಾಧಿ ಮಾಡೋದಿಕ್ಕೇನೆ ಈ ಪದ ಏನ್ ಮಾಡೋದು ಆಕ್ಚುಲಿ ಯೂಸ್ ಮಾಡೋದು. ಅದಕ್ಕೆ ನೋಡಿ ಪಾತಾಳ ಅಂತ ಬರ್ತದೆ ಗೊತ್ತಾ? ಏನಿದು ಪಾತಾಳ ಅಂದ್ರೆ? ಪಾತಾಳನ ಬಿಡಿಸಿ ಓದಿದ್ರೆ ಪಾದ ಪ್ಲಸ್ ಸ್ಥಳ. ಪಾದದ ಕಡೆ ಏನ್ ಸ್ಥಳ ಇದೆ? ಮಣ್ಣು ಅಲ್ವರ. ಅದನ್ನೇ ಹೇಳ್ತಾ ಇದ್ದ ಆ ನಮ್ಗೆ ಏನಂತಂದ್ರು, ನಿಮ್ ಮಣ್ಣಿಂದ ಮಾಡಲ್ಪಟ್ಟಿದೆ ತಿರ್ಗಿಲ್ ಹೋಯ್ತೀಯಾ, ಮಣ್ಣಿಗೆ ಹೋಯ್ತೀಯ ಅಂತಂದ್ರು. ಇದೇ ಈ ಪದದ ಕರೆಕ್ಟ್ ಆಗಿರೋ ಅಪ್ಲಿಕೇಶನ್. ಅದಕ್ಕೆ ನಾವೆಲ್ಲೂ ಓದಿದ್ರು ಇದು ಅಗ್ನಿ ನರಕ ಅಂತ ಎಲ್ಲೂ ಅಭಿಪ್ರಾಯ ಬರೋದಿಲ್ವಲ್ಲ. ಅದಕ್ಕೆ ಇದು ಓಲ್ಡ್ ಟೆಸ್ಟಿಮೆಂಟ್. ನ್ಯೂ ಟೆಸ್ಟಿಮೆಂಟ್ಗೆ ಬರೋದ? ನ್ಯೂ ಟೆಸ್ಟಿಮೆಂಟ್ಗೆ ಬಂದರೆ 3 ವಾರ್ತೆಗಳಿದೆ. ಹೇಡೀಸ್, ಗೆಹನ, ತಾತರ. ಇದು ನೋಡಿ ಇಷ್ಟೇ ಸತಿ ಬರೋದು. ಹೇಡೀಸ್ ಅಂತ ವಾರ್ತೆ 11 ಸತಿ ಬರ್ತದೆ, ಗೆಹನ ಅಂತ 12 ಸತಿ ಬರುತ್ತೆ, ತಾತರ ಅಂತ ಒಂದೇ ಸತಿ ಬರೋದು, ಇಷ್ಟೇ ಸತಿ ಬರೋದು ಅಲ್ವರ. ಹಂಗಾರೆ ಇವಾಗ ಏನು ಮಾಡೋಣ, ಹೇಡೀಸ್ ಅಂದ್ರೆ ಏನು ಅಂತ ನಾವು ಏನು ಮಾಡೋಣ ಫಸ್ಟು ನೋಡೋಣ ಅಲ್ವರ. ಈ ಹೇಡೀಸು ಈ ಓಲ್ಡ್ ಟೆಸ್ಟಿಮೆಂಟ್ ಬಂದ ವಿಷಯವಲ್ಲಿ ಎರಡೂ ಒಂದೇ ಅಲ್ವರ. ಏನಿಲ್ಲ ಇದಕ್ಕೆ ಸಿಂಪಲ್ ಒಂದೇ ಒಂದು ವಾರ್ತೆ ಸಾಕ್ರಿ ಅಂದ್ರೆ. ಯಾವ ವಾರ್ತೆಯಪ್ಪ ಅಂದರೆ ಒಂದೇ ವಾರ್ತೆನ ಹಳೆ ಒಡಂಬಿಕೆಯಲ್ಲಿ ಕೂಡ ಕೊಟ್ಟಿದ್ದಾರೆ, ಅದೇ ವಾರ್ತೆ ನ್ಯೂ ಟೆಸ್ಟಿಮೆಂಟಲ್ಲಿ ಕೂಡ ಕೊಟ್ಟಿದ್ದಾರೆ, ಎರಡೂ ಒಂದೇ ಅಭಿಪ್ರಾಯ. ಓದನ್ ನೋಡಿ ಯಾವುದು ಅಂದರೆ ಅಪೊಸ್ತಲ ಕೃತಿಗಳು 2:27 ಓದಿ. ಅಪೊಸ್ತಲ ಕೃತಿಗಳು 2:27 ಇಂಗ್ಲಿಷಲ್ಲಿ ಓದಿ, ಕನ್ನಡದಲ್ಲಿ ಓದಿ. Acts 2:27 ಓದಿ.
ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ.
ನೀ ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲಪ್ಪ. ಓಕೆ, ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾ ಇದ್ದಾರೆ. ಸರಿ ಸಿಸ್ಟರ್, ಇದು ಇಂಗ್ಲಿಷಲ್ಲಿ ಓದಿ ಸಿಸ್ಟರ್.
ಫಾರ್ ಯು ವಿಲ್ ನಾಟ್ ಲಿವ್ ಮೈ ಸೌಲ್ ಇನ್ ಹೇಡ್ಸ್.
ಹೇಡ್ಸ್ ನೋಡಿದ್ರ ನಾನು ಹೇಳದಲ್ಲ ಗ್ರೀಕ್ ವಾರ್ತೆ ಹೇಡಿಸ್, ನನ್ನ ಏಡ್ಸ್ ಅಂತ ಹಾಕಿದ್ದಾರೆ. ಇವಾಗ ಇದೇ ವಾರ್ತೆ ಇಷ್ಟರ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರೋದು, ಬೈಬಲ್ ಅಲ್ಲಿ ಓದಿ ಇಷ್ಟರ್ ಏನ್ ಹಾಕಿದ್ರಲ್ಲಿ ಕಾಣಿಸ್ತದ ನಿಮ್ಗೆ?
ಹಾ ರೀ,
ಹಾ
ಬಿಕಾಸ್ ದೌ ವಿಲ್ಟ್ ನಾಟ್ ಲಿವ್ ಮೈ ಸೌಲ್ ಇನ್ ಹೆಲ್.
ಹೆಲ್ ನೋಡಿದ್ರ ಹೆಲ್, ಈ ಹೆಲ್ ಅಂತ ವಾರ್ತೆ ಹೇಡಿಸಿಂದ ಬಂದಂತ ವಾರ್ತೆ ಇಂಗ್ಲಿಷ್ ಅಲ್ಲಿ ಎಲ್ಲ ಅಂತ ಹಾಕಿದ್ಮೇಲೆ ಕನ್ನಡ ಎಂತ ಹಾಕ್ಬೇಕು? ನರಕ ಅಂತ ಹಾಕ್ಬೇಕು ತಾನೆ. ಇವ್ರೆ ಮುಟ್ರು ಪಾತಾಳ ಅಂತ ಹಾಕ್ಬಿಟ್ರು. ಯಾಕೆ ಕ್ರಿಸ್ತನ್ ಬಗ್ಗೆ ಹೇಳ್ತಾರದು, ಕ್ರಿಸ್ತನ್ ಹೆಂಗೆ ನರಕಕ್ಕೆ ಹೋಗಕ್ ಸಾಧ್ಯ? ಅದಕ್ಕೆ ಮುಟ್ರು ಪಾತಾಳ ಅಂತ ಹಾಕ್ಬಿಟ್ರು. ಇವ್ರು ಆಕ್ಚುಲಿ ಇಲ್ಲಿ ನಾನು ಹಾಕಿರೋಂಥ ವಾರ್ತೆ ಯಾವ್ದು ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ ಬಂದಿರೋಂಥ ವಾರ್ತೆನೆ. ಈ ಸರಿ ಈ ವಾರ್ತೆನ ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಹಾಕಿದ್ದಾರೆ ಓದೋಣ. ಕೀರ್ತನೆ 16:10 ಓದಿಸ್ತಾರೆ. ಕನ್ನಡದಲ್ಲೂ ಕೂಡ ಓದಿ, ಇಂಗ್ಲೀಷಲ್ಲಿ ಕೂಡ ಓದಿ.
ಯಾಕಂದ್ರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ.
ಪಾತಾಳದಲ್ಲಿ ಬಿಡುವುದಿಲ್ಲ, ಕನ್ನಡದಲ್ಲಿ ಕರೆಕ್ಟ್ ಆಗಿ ಹಾಕಿದ್ದಾರೆ. ಇವಾಗ ಇಂಗ್ಲಿಷಲ್ಲಿ ಓದಿ ಇಷ್ಟ ನೋಡೋಣ. Psalms 16:10.
They have closed up their fat
ಇಲ್ಲ ಇಲ್ಲ
part.
ಸಿಸ್ಟರ್, Psalms 16:10, 16:10.
ಹದಿನಾರು ಹತ್ತೆ ಇದೇರಿ ಸರ್.
ಹೌದಾ? ಹಾಂ, ಓಕೆ, ಸಾರಿ, ಹಂಗಾರೆ ಓದಿ. ಹಾಂ,
They have closed up their fat heart with their mouths. They speak proudly.
ನೋ 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 ನೋ, ಕರೆಕ್ಟಾಗಿ ನೋಡಿ, ನೀವು ಯಾವ್ದು ವಾಕ್ಯ ಓದ್ತಿದ್ದೀರಾ?
16:10 ರೀ
ಯಾವುದು?
ಸಾಮ್ಸ್
ಸಾಮ್ಸ್ ಓದ್ತಿದ್ರ, ಪ್ರಾಬ್ಸ್ ಓದ್ತಿದ್ರ?
ಸಾಮ್ಸ್ ಇದ್ದಾರೆ.
ನೋ 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 ನೋ, ತೆಗಿರಿ ಕರೆಕ್ಟ್ ಆಗಿ ನೋಡಿ, ಒಂದ್ಸರಿ
ಹಾ
ಚೆಕ್ ಮಾಡಿ.
ಸಾರಿ ಸಾರಿ ಸಾರಿ
ಹಾಂ, ಮತ್ತೆ
17
ನೋಡಿದ, ನನಗೆ 22 ವರ್ಷ
ಐ
ಅನುಭವ.
ವಿಲ್ ನಾಟ್ ಲೀವ್ ಮೈ ಸೌಲ್ ಇನ್ ಶಿಯೋಲ್.
ಹಾ ನೋಡಿದ್ರ, ಶೋಲ್ ಇದೇ ವಾರ್ತೆ ಹೊಸ ಒಡಂಬಡಿಕೆ ಅಂತ ಹಾಕಿದ್ರೆ ಹೇಡೀಸ್. ಅಂದ್ರೆ ಹೇಡೀಸ್ ಶೋಲ್ ಎರಡು ಒಂದೇ. ಅರ್ಥ ಏನಪ್ಪಾ? ಸಮಾಧಿ. ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ನೋಡಿದೀನಿ ಸಮಾಧಿ, ನ್ಯೂ ಟೆಸ್ಟಿಮೆಂಟ್ ಏನು ಇರ್ಬೇಕು? ಸಮಾಧಿ ಇರಬೇಕು. ಇಲ್ಲಿ ಏನ್ ಮಾಡಿದ್ರೆ ಕೆಲವು ಜಾಗದಲ್ಲಿ ನರಕ ಅಂತ ಹಾಕ್ಬಿಟ್ಟು ನೋಡಿರ್ತೀನಿ. ಯಾಕೆ? ಏ ಪಾಪಿಗಳು ಎಲ್ಗೋಬೇಕು? ನರಕಕ್ಕೆ ಹೋಗ್ಬೇಕು. ತಲೆಯಲ್ಲಿ ಫಿಕ್ಸ್ ಆಗ್ಬಿಡೈತಲ್ಲ ಈ ತಲೆಯಲ್ಲಿ ಫಿಕ್ಸ್ ಆಗಿರೋದನ್ನ ಬೈಬಲ್ ಏನ್ ಮಾಡೋದು ಅಂದ್ರೆ ಇಷ್ಟ ಬಂದಂಗೆ ಏನ್ ಮಾಡೋದು ಹಾಕಕ್ಕೆ ಶುರು ಮಾಡ್ಬಿಟ್ರು ವಾಕ್ಯನ. ನೋಡಿ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಬೈಬಲ್ ಸ್ಕ್ರೀನ್ ಶಾಟ್ ಇದೆ ನಮ್ಮ ಹತ್ರ, ತುಂಬಾ ಚಿಕ್ಕದಾಗಿ ಕಾಣಿಸ್ತೀನಿ ಅಂತ ನಿಮ್ಗೆ ಹಾಕಿನಿ. ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ ವಿಡಿಯೋ, ದೊಡ್ಡದಾಗಿ ಕಾಣಿಸ್ತದೆ ನೋಡ್ರಿ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಕ್ಲೆ. ಅಂದ್ರೆ ಬೈಬಲ್ನಲ್ಲಿ ಎಲ್ಲೆಲ್ಲಿ ನರಕ ಅಂತ ಪದ ಬರ್ತದೆ ಅದು ಆಕ್ಚುಲಿ ಅರ್ಥ ಏನು ಅಂತಂದ್ರೆ ಏನ್ರಿ? ಸಮಾಧಿ 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 ಅಂತ ನೋಡಿ, ಓದೋಣ. Matthew 16:18 ಓದಿ, ಮತ್ತೆ 16:18 ಕನ್ನಡದಲ್ಲಿ ಓದಿ. ಇಷ್ಟ
ಹದಿನಾರು
18.
ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವಿ, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು.
ಪಾತಾಳ ಲೋಕ ಬಲವು ಅಂದ್ರೆ ಏನರ್ಥ? ಈ ದೇವರು ಏನಪ್ಪ ಹೇಳ್ತಾರೆ ಸಭೆಗೆ, ನಿನ್ನ ಮೇಲೆ ಪೇತ್ರ ನೀನಂತ ಸಾಕ್ಷಿ ಮೇಲೆ ಸಭೆಯನ್ನು ಕಟ್ತೀನಿ. ಆ ಸಭೆಗೆ ಎಷ್ಟು ಪವರ್ ಇರ್ತಾರೆ ಅಂತಂದ್ರೆ, ಸಮಾಧಿ ಕೂಡ ಆದ್ಮೇಲೆ ಅಧಿಕಾರ ಇಲ್ವಂತೆ. ಯಾಕೆ? ಸಭೆ ಸತ್ತ ಮನೆ ಆಗ್ತಾರೆ, ಪುನರ್ತನಾಗ್ ಬಂದ್ಮನೆ ಅಂತಾರೆ ಸಮಾಧಿಗೆ, ಆದ್ಮೇಲೆ ಅಧಿಕಾರ ಇರೋದಿಲ್ಲ. ಅಂದ್ರೆ ಆ ಪುನರ್ತನಾಗ್ ಬರ್ತಾರೆ ನೋಡ್ರಿ, ಅದಕ್ಕೆ ಏನ್ ಮಾಡ್ತಾರೆ ಇದನ್ನ ಹೇಳ್ತಾರೆ ಅಲ್ಲರ. ಇವಾಗ ಇದನ್ನೇ ಇಂಗ್ಲಿಷಲ್ಲಿ ಓದೋದು ಏನಂತ ಹಾಕಿದ್ದಾರೆ ಓದಿ ನೋಡೋಣ ಸರ್. ಹಾ, ಎಲ್ಲ ಅಂತ ವಾರ್ತೆ ಹಾಕಿದ್ದಾರೆ ಓದಿ.
And I also say to you that you are Peter, and on this rock I will build my church, and the gates of the Hades shall not prevail against
ನೋಡ್ರ, ದ ಗೇಟ್
it.
ಆಫ್ ಹೇಡೀಸ್ ಶಲ್ ನಾಟ್ ಪ್ರಿವೇಲ್ ಅಗೇನ್ಸ್ಟ್ ದಿ. ಅಲ್ವರ, ಹೇಡೀಸ್ ಅನ್ನ ಏನ್ರಿ? ಸಮಾಧಿ ಅಲ್ವರ. ಸರಿ, ಇವಾಗ ಇನ್ನೊಂದು ವಾಕ್ಯ ಓದೋಣ, ಮತ್ತೆ 11:23 ಇಷ್ಟರ. ಹಾ,
ನೀನು ಪರಲೋಕಕ್ಕೆ ಏರಿಸಲ್ಪಡುವಿಯ, ಪಾತಾಳಕ್ಕೆ ಇಳಿಯುವಿ. ನಿನ್ನಲ್ಲಿ ನಡೆದ ಮಹತ್ಕಾರ್ಯಗಳು ಸದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು.
ನೋಡ್ರ, ಪಾತಾಳಕ್ಕೆ ಏನಾಗ್ತದೆ? ಕಪೂರ್ಧಾಮ್ ಹೋಗ್ತದಂತೆ. ಏ, ಕಪೂರ್ಧಾಮ್ ಪಾತಾಳಕ್ಕೆ ಹೋಯ್ತದ? ಯೋಚನೆ ಮಾಡಿ, ಕಪೂರ್ಧಾಮ್ ಅಂದ್ರೆ ಒಂದು ಸ್ಥಳ, ಒಂದು ಸ್ಥಳನ ನರಕಕ್ಕೆ ಹೆಂಗಾಗಕ್ಕೆ ಸಾಧ್ಯ? ಅದರ ಆಕ್ಚುಲಿ ಆ ಸ್ಥಳನ ಏನ್ರಿ, ಒಬ್ಬ ನಿರ್ಜೀವ ಒಂದು ಸ್ಥಳ ತರ ಮಾಡ್ಬಿಡ್ತಾರೆ ಅಂತ ಯೇಸು ಕ್ರಿಸ್ತ ಹೇಳೋದು. ಯಾಕಂದ್ರೆ ಅದು ಸುವಾರ್ತೆನೇ ಮಾಡಲಿ ಅವರು ಅಕ್ಸೆಪ್ಟ್ ಮಾಡಿದ್ರೆ ಕಾರಣದಿಂದ ಕ್ರಿಸ್ತನು ಏನಂತಂದ್ರೆ, ನೀನೇಂತಾರೆ, ನೀನ ಸರ್ವನಾಶ ಆಗೋತಿ ಅಂತ. ನೋಡಿ, ಇವತ್ತು ಹಳೆ ಕಾಲದಲ್ಲಿರೋ ಕಪರ್ಮನ್ಗೂ ಇವತ್ತಿರೋ ಕಪರ್ಮನ್ ನೋಡಿ ಏನ್ ವ್ಯತ್ಯಾಸ ನೋಡಿದ್ದೀನಿ ಅಂದ್ರೆ, ಒಂದು ಡೆಡ್ ಕಂಡೀಷನ್ ಅಲ್ಲಿ ಏನಾಗಿದೆ ಊರಿದೆ. ಸರಿ, ಇನ್ನೊಂದು ವಾಕ್ಯ ಓದೋಣ. ಪ್ರಕಟಣೆ 1:18. ಹಾ, ಪ್ರಕಟಣೆ 1:18.
ಸತ್ತವನಾದನೆ ಮತ್ತು ಇಗೋ ಯುಗಯುಗಾಂತರದಲ್ಲಿಯೂ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ.
ನೋಡ್ರ, ಮರಣದ ಪಾತಾಳದ ಬಿಗಿದ ಕೈಗಳು ನನ್ನಲ್ಲಿ ಅವೆ. ಏನು ಮರಣದ ಮತ್ತೆ ಪಾತಾಳದ ಬಿಗಿದ ಕೈ? ಇದು ಇಂಗ್ಲಿಷ್ ಓದಿ ಇಷ್ಟು ನೋಡೋಣ. ಹಾ,
ಬಂತು ಬಂತು ಬಂತು.
ಒನ್ 18 ಅಲ್ರಿ.
ಕರೆಕ್ಟ್.
ಐ ಆಮ್ ಹೀ ಹೂ ಲಿವ್ಸ್ ಅಂಡ್ ವಾಸ್ ಡೆಡ್, ಅಂಡ್ ಬಿಹೋಲ್ಡ್ ಐ ಆಮ್ ಅಲೈವ್ ಫಾರ್ ಎವರ್ ಮೋರ್. ಆಮೇನ್. ಅಂಡ್ ಐ ಹ್ಯಾವ್ ದ ಕೀಸ್ ಆಫ್ ಹೆಡ್ ಅಂಡ್ ಆಫ್ ದ ಡೆತ್.
ಡೆತ್, ಹೇಡೀಸ್ ಅಂಡ್ ಡೆತ್, ಸೇಮ್ ಪದ ನೋಡಿರ್ತೀನಿ. ಅದರ ಇದು ಅರ್ಥ ಏನಪ್ಪ ಅಂದ್ರೆ, ಯೇಸು ಕ್ರಿಸ್ತನ ಕೈಲಿ ಮರಣದ ಮತ್ತೆ ಪಾತಾಳ ಹೋಗುತ್ತೆ ಬೀದ್ ಕೈ ಇದೆ ಅಂತ. ಏನು ಈ ಬೀದ್ ಕೈ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಏನಾರ ಒಂದು ಕ್ಲೋಸ್ ಆಗಿರೋದಕ್ಕೆ ಓಪನ್ ಮಾಡೋದಕ್ಕೆ ಯೂಸ್ ಮಾಡೋದಕ್ಕೆ ಬೀದ್ ಕೈ. ಅಂದ್ರೆ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬಂದ್ಮೇಲೆ ನಮ್ಗೆ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬರ್ತಾರೆ ಅಲ್ವರ. ಬಂದಿದ ತಕ್ಷಣ ಮಾಡಂತ ಫಸ್ಟ್ ಕೆಲಸ ಏನಪ್ಪಾ ಅಂದ್ರೆ, ಮರಣನ ಏನ್ ಮಾಡ್ತಾರೆ? ನಿಲ್ಲಿಸ್ಬಿಡ್ತಾರೆ. ಮರಣ ನಿಲ್ಲಿಸ್ಬಿಡ್ತಾನೆ ಏನರ್ಥ? ಮರಣನ ಏನರ್ಥ ಅಂದ್ರೆ, ನಾವೇನ್ ತಿಳ್ಕೊಳ್ತೀರಿ, ಲಾಸ್ಟ್ ಮೂಮೆಂಟಲ್ಲಿ ಉಸಿರು ಬಿಡ್ತಿರ್ ಗೊತ್ತಾ, ಅದೇ ಮರಣ ಅಂತ. ಸಾರಿ, ಅದಲ್ಲ ಮರಣ. ಬೈಬಲ್ ಪ್ರಕಾರ ಹುಟ್ಟದಾಗಿಂದ ಸಾಯಿತಿರ್ ಗೊತ್ತಾ, ನಿಧಾನವಾಗಿ ಪ್ರೊಸೆಸ್ಸು, ಇದನ್ನೇ ಮರಣ ಅಂತ ಹೇಳೋದು. ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರೆ, ಸತ್ತವ್ರು ಸತ್ತವ್ರ ಉತ್ತರಕ್ರಿಯೆ ಮಾಡ್ಲಿ ಅಂತ. ಅದರ ಅಂದ್ರೇನು, ಹುಟ್ಟದಾಗಿಂದ ಸಾಯೋ ತನಕ ಅದೇನು ಇದೆಯಾ ಕಷ್ಟ ಸಂಕಟ ಎಲ್ಲ ಅನುಭವಿಸ್ತಾ ಇದ್ರು, ಕೊನೆಗೆ ಉಸಿರು ಬಿಡ್ತೀರಿ ಗೊತ್ತಾ? ಯೇಸು ಕ್ರಿಸ್ತು ಎರಡನೇ ಬರೀ ತಕ್ಷಣ ಫಸ್ಟ್ ಇದನ್ನ ಏನ್ ಮಾಡ್ತಾರೆ? ಸ್ಟಾಪ್ ಮಾಡ್ತಾರೆ. ಆಮೇಲೆ ಸಮಾಧಿಯಲ್ಲಿ ಮಲಗಿರೋರು ಎಲ್ಲರೂ ಏನ್ ಮಾಡ್ತಾರೆ? ಎಬ್ಬಿಸ್ತಾರೆ. ಸಮಾಧಿಯಲ್ಲಿ ಮಲಗಿರೋರು ಏನರ್ಥ ಏನ್ರಿ? ಯಾವ್ದು ಈಡಿಸಲ್ಲಿ ಮಲಗಿರೋರು ಎಲ್ಲಾರನು, ಶಿಯೋಲಲ್ಲಿ ಮಲಗಿರೋ ಎಲ್ಲಾರನು ಅಲ್ವರಾ, ಈ ಒಂದು ಪಾತಾಳದಲ್ಲಿ ಮಲಗಿರೋ ಎಲ್ಲಾರು ಏನ್ ಮಾಡ್ತಾರೆ? ಯೇಸು ಕ್ರಿಸ್ತು ಎಬ್ಬಿಸ್ತಾರೆ. ಅದನ್ನೇ ಹೇಳೋದು, ಯೇಸು ಕ್ರಿಸ್ತನ ಕೈಲಿ ಮರಣದ ಮತ್ತೆ ಪಾತಾಳ ಲೋಕದ ಬೀಗದ ಕೈ ಏನಾಗಿದೆ ಅಂತ. ಅದಕ್ಕೆ ಎಷ್ಟೋ ಜನ ತಿಳ್ಕೊಂಡ್ಬಿಡ್ತಾರೆ, ಓ ಯೇಸು ಕ್ರಿಸ್ತನ ನರಕದ ಬೀಗದ ಕೈ ಇದೆ. ಏನು ಯೇಸು ಕ್ರಿಸ್ತು ಎಲ್ಲರಿಗೂ ನರಕಕ್ಕೆ ಹೋಗಕ್ಕೆ ಬರೋದಕ್ಕೆ ಎಲ್ಲರನ್ನು ಇಷ್ಟ ಬಂದನ ಬಿಡ್ತಾರೆ, ಇಷ್ಟ ಬಂದನ ಬಿಡೋದಿಲ್ಲ ಅಂತ ಅಂತಲ್ಲ ಅಲ್ವರ. ಇದೇ ಈ ವಾಕ್ಯದ ಅರ್ಥ. ಸರಿ, ಇನ್ನೊಂದು ವಾಕ್ಯ ಓದೋಣ, ತುಂಬ ಇಂಪಾರ್ಟೆಂಟ್. ಪ್ರಕಟಣೆ 20:14 ಓದಿ. ಹಾ,
20:14.
ಹಾ,
ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯ ಎರಡನೆಯ ಮರಣವು.
ನೋಡ್ರಿ ಹೇಳ್ತಾರೆ, ಮೃತ್ಯುವು ಪಾತಾಳವು ಎಲ್ಗಾಕದಂತೆ ಸರ್? ಬೆಂಕಿ
ಬೆಂಕಿಯ
ಕೆರೆಗೆ
ಕೆರೆಗೆ.
ಹಾಕದಂತೆ. ಅದರ ಈ ಬೆಂಕಿ ಕೆರೆ ಏನು? ನರಕ, ಕರೆಕ್ಟಾ? ಬೆಂಕಿ ಕೆರೆ ಅಂದ್ರೆ ನರಕ ಅಂತಂದ್ರೆ, ಇಲ್ಲಿ ಏನ್ ನೋಡ್ತೀರಿ, ಪಾತಾಳನೇ ತೊಗೊಂಡೋಗ್ಬಿಟ್ಟು ಎಲ್ಗೆ ಹಾಕ್ಬಿಟ್ರಂತೆ, ಬೆಂಕಿ ಕೆರೆಗೆ ಹಾಕ್ಬಿಟ್ರಂತೆ. ಪಾತಾಳದಲ್ಲಿ ತಾನೆ, ನರಕದಲ್ಲಿ ತಾನೆ ಬೆಂಕಿ ಕೆರೆ ಇದೆ. ಈ ವಾಕ್ಯ ಏನ್ ಹೇಳ್ತಾರೆ ನೋಡಪ್ಪ, ಈ ಪಾತಾಳನೇ ಬೆಂಕಿ ಕೆರೆಗೆ ಹಾಕ್ಬಿಟ್ರಂತೆ. ಹಂಗಾರೆ ಏನಪ್ಪ ಇದು, ಟೋಟಲ್ ಕನ್ಫ್ಯೂಷನ್ ಆಗೈತಲ್ಲ. ಅದರ ಇಂಗ್ಲಿಷ್ ಅಲ್ಲಿ ಓದ್ರೆ ಏನ್ ಬರ್ತಾರೆ, ಹೆಲ್
ಮೃತ್ಯು
ಇಟ್ಸೆಲ್ಫ್ ವಾಸ್ ಕ್ಯಾಸ್ಟ್ ಇನ್ ಟು ಲೇಕ್ ಆಫ್ ಫೈರ್ ಅಂತ ಬರ್ತಾರೆ. ಓದಿ ನೋಡೋಣ, Revelation 20:14. ಹಾ,
then death and Hades were cast into the lake of fire. This is
ನೋಡ್ರ
the second death.
ನೋಡ್ರ ಏನಂತಾರೆ, ಡೆತ್ ಅಂಡ್ ಹೇಡೀಸ್, ಕರೆಕ್ಟ್ ಸರ್? ಹೇಡೀಸ್ ಕ್ಯಾಸ್ಟ್ ಇನ್ ಲೇಕ್ ಆಫ್ ಫೈರ್ ಅಂತ ಹೇಳ್ತಾರೆ ಅಲ್ವರ. ಆಕ್ಚುಲಿ ಆ ಲೇಕ್ ಆಫ್ ಫೈರ್ ಎಲ್ಲೆಲ್ಲಿ ಇದೆ ಅಲ್ವಾ, ಈ ಎಲ್ಲನೇ ತೊಡಂಗ್ ಲೇಕ್ ಆಫ್ ಫೈರ್ಗೆ ಹಾಕ್ಬಿಟ್ರೆ ಹಂಗೆ ಏನಿದು ಅಲ್ವರ. ಈ ವಾಕ್ಯಕ್ಕೆ ಅಲ್ಲೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ಇದು ಅರ್ಥ ಏನು ಅಂತ, ಏನೋ ತೊಡಂಗ್ ಅಗ್ನಿ ಕೆರೆಗೆ ಹಾಕ್ಬಿಟ್ಟು ನರಕಕ್ಕೆ ಹಾಕ್ಬಿಟ್ರು ಅಂತ ಅಲ್ಲ, ಅಲ್ಲೇ ಕೊಟ್ಟಿದ್ರೆ ದಿಸ್ ಈಸ್ ಸೆಕೆಂಡ್ ಡೆತ್,
ಡೆತ್.
ಇದೇ ಎರಡನೇ ಮರಣವು. ಅಂದ್ರೆ ಬೆಂಕಿ ಕೆರೆ ಅಂದ್ರೆ ಸತ್ಯವೇದದಲ್ಲಿರೋಂತ ಅರ್ಥ ಏನು, ಎರಡನೇ ಮರಣ ಹೊರತು ಅಗ್ನಿ ನರಕ ಅಲ್ಲ. ನಾನು ಹೇಳ್ತಲ್ಲ ವಾಕ್ಯ ಏನ್ ಮಾಡ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ಸರಿ, ಇವಾಗ ಏನ್ರಿ, ಇದು ಒಂದು ಗ್ರೀಕ್ ವಾರ್ತೆ ಹೇಡೀಸ್, ಇನ್ನೂ ಎರಡು ಗ್ರೀಕ್ ವಾರ್ತೆ ಇದೆ. ಇವಾಗ ಏನ್ ಮಾಡೋಣ, ಗೆಹನಾ ಅಂತ ಗ್ರೀಕ್ ವಾರ್ತೆ ಹೋಗೋಣ. ಇದು ಸ್ಟ್ರಾಂಗ್ಸ್ ಕಾನ್ಕಾರ್ಡೆನ್ಸ್ ಅಲ್ಲಿ 1061 ಅಂತ ಅರ್ಥ. ಗೆಹನಾ ಅಂದ್ರೆ ಏನು ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೋಣ. ಪದದ ಅರ್ಥ ಏನಂದ್ರೆ ವ್ಯಾಲಿ ಆಫ್ ಹಿನೋಮ್, ಹಿನೋಮಿನ ತಗ್ಗು ಅಂತ ಅರ್ಥ. ಅದರ ಸರಿ, ಈ ಒಂದು ಪದ ಎಲ್ಲೆಲ್ಲಿ ಬರ್ತದೋ ಏನ್ರಿ ಅಂತ ನಾವು ಸತ್ಯವಾದ ನೋಡಿದ್ರೆ, ಈ ವ್ಯಾಲಿ ಆಫ್ ಫಿನೋಮ್ ಅಂತ ಏನಕ್ಕೆ ಹೇಳ್ತಾರೆ ಅಂತ ನೋಡಿದ್ರೆ, ಇಲ್ಲಿ ಕೊಟ್ಟಿರೋ ಡೆಫಿನೇಷನ್ ದ ವ್ಯಾಲಿ ಆಫ್ ಜೆರೂಸಲೇಮ್ ಅಂತ ನೋಡ್ತಾರೆ. ಏನಿದು ಯೆರೂಸಲೇಮ್ ಇರೋಂಥ ತಗ್ಗು ಅಂತ ಹೇಳ್ತಾರೆ, ಏನಿದು ಅಂತ ನೋಡಿದ್ರೆ, ನೀವು ಯೆರೂಸಲೇಮ್ ಚಿತ್ರೀಕರಣ ನೋಡಿದ್ರೆ ಯೆರೂಸಲೇಮ್ ಕೋಟೆ ಹೊರಗಡೆ ಒಂದು ಸ್ಥಳ ಇರ್ತಾ ಇತ್ತು, ಅದಕ್ಕೆ ಹಿನೋಮಿನ ತಗ್ಗು ಅಂತ ಹೆಸರು. ಆ ಹಿನೋಮಿನ ತಗ್ಗಲ್ಲಿ ಇಸ್ರೇಲ್ ಜನಗಳು ಬಾಲ್ ದೇವತೆಗೆ ವಿಗ್ರಹಾರಾಧನೆ ಮಾಡ್ತಾ ಇದ್ರು. ಈ ಬಾಲ್ ದೇವತೆ ಹೆಂಗಿತ್ತು ಅಂದ್ರೆ, ಒಂದು ಲೋಹದಿಂದ ಮಾಡಲ್ಪಟ್ಟಂತ ಒಂದು ವಿಗ್ರಹ, ಇದು ಟೊಲ್ ಆಗಿತ್ತು, ಅದಕ್ಕೆ ಕೆಳಗಡೆ ಹಿಂದೆ ಸೌದೆ ಹಾಕ್ಬಿಟ್ಟು ಚೆನ್ನಾಗಿ ಕಬ್ಬಣನ ಬಿಸಿ ಮಾಡ್ಬಿಡೋ ನೋಡ್ರಿ. ಎಷ್ಟು ಬಿಸಿ ಮಾಡ್ಬಿಡೋರು ಅಂತಂದ್ರೆ, ಆ ಮಗು ಹುಟ್ಟದಾಗಿರೋ ಮಗುನ ಜೀವಂತವಾಗಿ ಅದು ಬಾಲ್ ದೇವತೆ ಕೈ ಹಿಂಗೆ ಹಾಕ್ಬಿಡೋರಂತೆ. ಆ ಕೈ ಕೆಂಪು ಕೆಂಡವಾಗ್ಬಿಟ್ಟಿರೋದು, ಮಗುನ ಹಾಕಿದ ತಕ್ಷಣ ಸುಟ್ಟು ಭಸ್ಮ ಆಗ್ಬಿಡೋದು ನೋಡಿ. ಈ ಥರ ಮಕ್ಕಳುಗಳನ್ನ ಆಹುತಿ ಕೊಡೋರು ಯಾರೋ ಯಹೂದ್ಯರು. ಏನು ತಿಳ್ಕೊಂಡು ಇದು ದೇವ್ರಿಗೆ ಏನಾಗ್ತಾರೆ, ಸುಗಂಧ ವಾಸನೆ ಆಗ್ತದೆ ಅಂತ. ಆದರೆ ದೇವ್ರಿಗೆ ಇದು ಇಷ್ಟನೇ ಇರಲ್ಲ ಅದರ. ಅದಕ್ಕೆ ಈ ಸ್ಥಳನೇ ಸತ್ಯವೇದ ಹೇಳೋದು ಹಿನೋಮಿನ ತಗ್ಗು ಅಂತ ಅಂಬಿಟ್ರಿ ಅದನ್ನ ಹೇಳ್ತಾರೆ ನೋಡಿ. ಇದಕ್ಕೆ ನಮ್ಮ ಡಿಕ್ಷನರಿಯಲ್ಲೇ ಡೆಫಿನೇಷನ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದರೆ, ಹಿನೋಮ್ ಓದಿ ಸ್ಟರ್ ಸ್ಕ್ರೀನ್ ಕಾಣಿಸ್ತಾರೆ, ಓದ್ಬೋದಾ ಸುಗಂಧ ಸ್ಟರ್
ಹೌದ್ರಿ.
ಓದಿ ಪ್ಲೀಸ್.
ಗೆಹನಾ ದ ಜೆರುಸಲೇಮ್ ಇನ್ ವಿಚ್ ದ ಚಿಲ್ಡ್ರನ್ ಆಫ್ ದ ಮೊಲೋಚಾ ಅಂಡ್ ಕಂಟಿ ಅದು ಕಂಟಿನ್ಯೂ ಇದೆಯಲ್ಲ ಸರ್.
ಹೋದ್ರಿ
ಗೆಹನಾ ದ ವ್ಯಾಲಿ ಆಫ್ ದ ಹಿನೋಮ್ ನಿಯರ್ ಜೆರುಸಲೇಮ್ ಇನ್ ವಿಚ್ ದ ಇಸ್ರಾಯಲಿಸ್ಟ್ಸ್ ಸ್ಯಾಕ್ರಿಫೈಸ್ ದೇರ್ ಚಿಲ್ಡ್ರನ್ ಟು ದ ಮೆಲೋಚ್ ಅಂಡ್ ಟು ವಿಚ್ ಎಟ್ ದ ಲೆಟರ್ ಟೈಮ್ ದ ರಿಫ್ಯೂಸ್ ಆಫ್ ದ ಸಿಟಿ ವಾಸ್ ಕನ್ವೇಡ್ ಟು ದ ಸ್ಲೋಲಿ ಬರ್ನ್ಡ್ ಹೆನ್ಸ್ ಹೆಲ್.
ಮೆನ್ಸ್ ಹೆಲ್ ವ್ಯಾಲಿ ಆಫ್ ಇನೋಮ್. ಇನೋಮ್ ಅಂದ್ರೆ ಏನಪ್ಪಾ ಅಂದ್ರೆ, ಇದೇ ಪದನ ಹೆಲ್ ಅಂತ ಯೂಸ್ ಮಾಡಿದ್ದಾರೆ ಬೈಬಲ್ನಲ್ಲಿ. ಇದೇನಪ್ಪಾ ಸ್ಥಳ ಅಂತಂದ್ರೆ, ಇಸ್ರೇಲ್ ಜನಗಳು ಬಾಲ್ ದೇವತೆಗಳಿಗೆ ಸ್ಯಾಕ್ರಿಫೈಸ್ ಮಾಡಿದಂತ ಮಕ್ಕಳುಗಳನ್ನ ಆಹುತಿ ಕೊಡ್ತಾರಂತೆ. ಅನಂತರ ಇಸ್ರೇಲ್ ಎಲ್ಲ ಕಸವನ್ನು ಇಲ್ಲಿ ಹಾಕ್ತಾ ಇದ್ರಂತೆ ಅಲ್ವರ. ಇದೇನಿದು, ಇದು ದೇವ್ರಿಗೆ ಇಷ್ಟನಾ, ಇದೇನು ಕಸ ಹಾಕಕ್ ಶುರು ಮಾಡಿದ್ರು, ಏನಿದು ಇತಿಹಾಸ ಓದನ. ಯೆರೆಮೀಯ 7ನೇ ಅಧ್ಯಾಯ 30 ಮತ್ತು 31 ಓದಿ. ಯೆರೆಮೀಯ 7ನೇ ಅಧ್ಯಾಯ 30ರಿಂದ 31 ಓದಿ.
ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ ಬೆನ್ನೋಹಿಮ್ ತಗ್ಗಿನ ತೋಫೆತ್ ಎಂಬ ಪೂಜಾ ಸ್ಥಳವನ್ನು ಕಟ್ಟಿದ್ದಾರೆ. ನಾನು ಆ ಸಂಸ್ಕಾರವನ್ನು ವಿಧಿಸಲಿಲ್ಲ, ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ. ಈ ಕಾರಣದಿಂದ ಆ ಸ್ಥಳಕ್ಕೆ ತೋಫೆತ್ ಮತ್ತು ಬೆನ್ನುಹಿಮಿನ್ ತಗ್ಗು ಎಂಬ ಹೆಸರುಗಳು ಹೋಗಿ ಸಂಹಾರದ ತಗ್ಗು ಎಂಬ ಹೆಸರುಗಳಾಗುವ ದಿನಗಳು ಬರುವವು.
ನೋಡ್ರ ಏನಂತ ಮಾಡಿದ್ರಪ್ಪ ಈ ತಗ್ಗಲ್ಲಿ, ಡಿಕ್ಷನರಿಯಲ್ಲಿ ಓದಿದ ವಾರ್ತೆ ಬೈಬಲ್ ಐತೆ ನೋಡ್ರಿ ಅಂತೇಳಿ. ಏನಂತ ಹೇಳಿದ್ರು, ತನ್ನ ಕುಮಾರ ಕುಮಾರತಿರನ್ನು ಹಿನೋಮಿನ ಏನ್ರಿ ತಗ್ಗಲ್ಲಿ ಏನ್ ಮಾಡ್ತಾರಂತೆ, ತೋಫೇತ್ ಅಂತ ಸ್ಥಳಗಳನ್ನ ಕಟ್ಟಿ ಬೆಂಕಿಗೆ ಏನ್ ಮಾಡ್ತಾರೆ ಆಹುತಿ ಕೊಡ್ತಾ ಇದ್ರಂತೆ. ಇದು ದೇವರು ಅನುಮತಿ ಕೊಟ್ರ ಏನ್ ಹೇಳ್ತಾರೆ, ಇದು ಆಲೋಚನೆ ನನ್ನ ಮನ್ಸಲ್ಲೂ ಹುಟ್ಟಲಿಲ್ಲ, ನನಗೆ ಅಪ್ಪಣೆನೆ ಕೊಡಲಿಲ್ಲ ಅಂತ ಹೇಳ್ತಾರೆ. ದೇವ್ರ ಮನ್ಸಿಗೆನೆ ದುಷ್ಟರು ತನ್ನ ದುಷ್ಟ ಮಕ್ಕಳುಗಳನ್ನ ಆಹುತಿ ಕೊಡಬೇಕಾದ್ರೆ ಬೆಂಕಿಗೆ ಇಷ್ಟ ಆಗಿಲ್ಲ ಅಂತಂದ್ರೆ, ಅಂದ್ರೆ ದೇವರೇ ದುಷ್ಟರಿಗೆ ನರ್ಕದ ಸೃಷ್ಟಿ ಮಾಡಿ ಪರಲೋಕದ ಪಕ್ಕದಲ್ಲೇ ಮಾಡ್ತಾರಾ? ಯೋಚನೆ ಮಾಡಬೇಕು. ನನಗೆ ಆಲೋಚನೆನೇ ಬಂದಿಲ್ಲ ಅಂತ ಹೇಳ್ತಾರೆ. ದೇವರಿಗೆ ಆಲೋಚನೆ ಭೂಲೋಕದಲ್ಲೇ ದುಷ್ಟ ಬಗ್ಗೆ ಬಂದಿಲ್ಲ ಅಂತಂದ್ರೆ, ಪರಲೋಕದಲ್ಲಿ ನರ್ಕ ಅಂತ ಅದ್ರ ಪಕ್ಕದಲ್ಲೇನೆ ಸೃಷ್ಟಿ ಮಾಡ್ತಾರಾ ಇವ್ರ ಗೋಳಾಟ ಎಲ್ಲ ಕೇಳೋದಿಕ್ಕೆ? ಇನ್ನೊಂದು ವಾಕ್ಯ ಓದಿಸ್ತಾರೆ, ಯೆರೆಮೀಯ 19ನೇ ಅಧ್ಯಾಯ 5 ಮತ್ತು 6.
ತಮ್ಮ ಮಕ್ಕಳನ್ನು ಬಾಳ ದೇವತೆಗೆ ಆಹುತಿ ಮಾಡುವುದಕ್ಕೆ ಬಾಳನ ಪೂಜಾ ಸ್ಥಳವನ್ನು ಏರ್ಪಡಿಸಿಕೊಂಡಿದ್ದಾರಲ್ಲ, ನಾನು ಇಂಥ ಆಚಾರವನ್ನು ವಿಧಿಸಲಿಲ್ಲ, ಆದರೆ ಮಾತನ್ನೇ ಆಡಲಿಲ್ಲ. ಅದು ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ. ಈ ಕಾರಣದಿಂದ ಈ ಸ್ಥಳಕ್ಕೆ ತೂಫೇತ್ ಮತ್ತು ಬೆನ್ಹಮಿನ್ ತಗ್ಗು ಎಂಬ ಹೆಸರುಗಳು ಹೋಗಿ ಕೊಲೆಯ ತಗ್ಗು ಎಂಬ ಹೆಸರುಗಳಾಗುವ ಕಾಲ ಬರುವುದು.
ಬರುವುದು ನೋಡ್ರ, ಇದು ನನಗೆ ಬರಲೇ ಇಲ್ಲ ಆಲೋಚನೆ, ನನ್ನ ಬಾಯಿನಲ್ಲೂ ಬರಲ, ಯಾವತ್ತೂ ಹೇಳಲೇ ಇಲ್ಲ ಅಂತ ಅಂತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸಗಳೇ. ದುಷ್ಟ ಜನಗಳು ಈ ಆ ಕೆಲಸ ಮಾಡೋದ ದೇವ್ರಿಗೆ ಇಷ್ಟನೇ ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಿದ್ರು ಇಸ್ರೇಲ್ ಜನಗಳು ಯಾವಾಗ ಮಾನಸಾಂತರ ಹೊಂದಿ ದೇವ್ರ ಕಡೆ ಬರ್ತಾರೋ, ಈ ತಗ್ಗನ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಈ ತಗ್ಗಲ್ಲಿ ಬಾಲ್ ದೇವತೆದು ವಿಗ್ರಹನೆಲ್ಲ ಹೊಡೆದಾಕಿ ಈ ಸ್ಥಳನ ಹಾಳ್ ಮಾಡಿ ಈ ಸ್ಥಳನ ಬಂದ್ಬಿಟ್ಟು ಕಸ ಹಾಕೋದಿಕ್ಕೆ ಯೂಸ್ ಮಾಡ್ತಾರೆ. ನೋಡಿದ್ಲ ಡಿಕ್ಷನರಿ ಏನ್ ನೋಡಿದ್ರೆ ಕಸ ಹಾಕ್ತಾ ಇದ್ರು ಅಂತ. ಅಂದ್ರೆ ಇಸ್ರೇಲ್ ಜನಗಳು ಊರು ಹೊರಗಡೆ ಎಲ್ಲ ಕಸ ತೊಗೊಂಡಾಗ ಏನ್ ಮಾಡೋರು ಇಲ್ಲಿ ಇಲ್ಲಿ ಬಿಸಾಕೋರಂತೆ. ಇವಾಗ ಯೋಚನೆ ಮಾಡಿ, ಇವಾಗ ನಮ್ಮೂರಲ್ಲಿ ಕೂಡ ಇದೆ ಗೊತ್ತಾ, ಕಸ ಹಾಕೋ ಜಾಗ ಎಲ್ಲಾ ಕಸ ತೊಗೊಂಡು ಊರುಗಡೆ ಒಂದು ಜಾಗಕ್ಕೆ ಏನ್ ಮಾಡ್ತಾ ಹಾಕ್ತಾರೆ. ಅಲ್ಲಿ ಹೋದ್ರೆ ಏನಿರ್ತದೆ, ಎಲ್ಲೋ ಒಂದ್ ಕಡೆ ಬೆಂಕಿ ಉರಿತಾ ಇರ್ತದೆ, ಆಮೇಲೆ ಕಸ ಎತ್ತೋದೇ ಅಂತ ಹುಳ ಇರ್ತದೆ, ಎಲ್ಲೋ ಒಂದ್ ಕಡೆ ಹುಳ ಏನಾಗಿರ್ತದೆ ಇದ್ದೇ ಇರ್ತದೆ ಅಲ್ವರ. ಇದೇ ವಾರ್ತೆನ ಹಳೆ ಒಡಂಬಡಿಕೆಲಿ ಏಷ್ಯಾದಲ್ಲಿ ಹೇಳಿರೋದು. ಈ ಒಂದು ಸ್ಥಳದಲ್ಲಿ ಏನ್ ಮಾಡೋರು ಇಸ್ರೇಲ್ ಜನಗಳು ಅಂದ್ರೆ, ಕಸ ಹಾಕದ್ ಮಾತ್ರ ಅಲ್ಲ, ಯಹೂದ್ಯರಲ್ಲಿರುವಂತ ಭಯಂಕರ ದೊಡ್ಡ ದೊಡ್ಡ ಕಲ್ಪ್ರಿಟ್ಗಳು ಯಾರು ಇದ್ರೆ ಅವ್ರ ದೇಹ ತೊಣಗಿ ಶವ ಸಂಸ್ಕಾರ ಮಾಡಿದ್ರೆ ಇಲ್ಲಿ ಹಂಗೆ ಬಿಸಾಕ್ ಬಿಡೋರಂತೆ. ಯಾಕೆ ಅಂದ್ರೆ ಶವ ಸಂಸ್ಕಾರ ಮಾಡಿದ ಪುನರುತ್ಥಾನ ಬಂದ್ಬಿಡ್ತಾನೆ, ಈ ದೇಹ ತೊಣಗಿ ಇಲ್ಲಿ ಬಿಸಾಕ್ಬಿಟ್ರೆ ಅವ್ನು ನಾಶ ಆಗ್ಬಿಡ್ತಾನೆ, ಇನ್ನೆಂದಿಗೂ ಬರಲ್ಲ ಅಂತಂದ್ಬಿಟ್ಟು ಆ ದೇಹ ಹುಳ ನಾಶ ಮಾಡ್ಬಿಡೋದು, ಇಲ್ಲಾಂದ್ರೆ ಬೆಂಕಿ ಏನಾಗೋದು ಅವ್ನು ನಾಶ ಮಾಡೋದು. ನೀವು ಏಷ್ಯಾದಲ್ಲಿ ಕೊಟ್ಟಿದ್ರು ನೋಡಿದ್ದೀನಿ, ಏಷ್ಯಾಯ 66:24 ಓದಿ, Isaiah 66:24.
ಅವುಗಳನ್ನು ಕಡಿಯುವ ಹುಳವು ಸಾಯುವುದಿಲ್ಲ, ಸಾಯುವುದಿಲ್ಲ, ಸುಡುವ ಬೆಂಕಿಯೂ ಆರುವುದಿಲ್ಲ, ಅವು ಲೋಕದವರಿಗೆಲ್ಲ ಅಸಹ್ಯವಾಗುವುದು.
ನೋಡ್ರ ಬೆಂಕಿ ಆರಾದ್ರೆ ಹುಳ ಸರ್ ಇವತ್ತರೆಗೂ ಹೋಯ್ತದ ಹುಳ, ಅದು ಮನುಷ್ಯನ ನಾಶ ಮಾಡೋ ತನಕ, ದೇಹ ನಾಶ ಮಾಡೋ ತನಕ ಇತ್ತು ಅಷ್ಟೇ, ಆಮೇಲೆ ಏನಾಯ್ತು ಅದು ಅಟಾಮಿಕ್ ಸತ್ತ ಹೋಯ್ತು. ಅದಕ್ಕೆ ಲೋಕಕ್ಕೆಲ್ಲ ಏನಾಗಿರ್ತಂತೆ, ಅಲ್ಲಿರೋ ಜನಗಳಿಗೆಲ್ಲ ಅಸಹ್ಯವಾಗಿರ್ತಂತೆ. ಇದೇ ಹಿನೋಮಿನ ತಗ್ಗು ಒಂದು ಅಂದ್ರೆ ಡೆಫಿನೇಷನ್, ಇದು ಸ್ಥಳ ಹಿಂಗಿತ್ತು. ಇದನ್ನೇ ಯೇಸು ಕ್ರಿಸ್ತು ಏನ್ ಮಾಡೋದು ಹೊಸ ಒಡಂಬಡಿಕೆಲಿ ಹೇಳೋದು. ಎಲ್ಲಿ ಹೇಳ್ತಾರೆ ಅಂತಂದ್ರೆ, ಈ ಗೆಹನ ಅಂತ ಪದ ನೋಡಿ ಇಷ್ಟೇ ಜಾಗದಲ್ಲಿ ಬಳಕೆ ಬರೋದು ನೋಡಿ, ಮೂರು ಸುವಾರ್ತೆ ಪುಸ್ತಕಗಳೈತೆ, ಯಾಕೋಬಲ್ ಒಂದೇ ಸತಿ ಬರ್ತದೆ ಆಯ್ತಾ. ಇವಾಗ ಯಾಕೋಬದ್ದು ಆಮೇಲೆ ನೋಡೋಣ. ಸುವಾರ್ತೆಯಲ್ಲಿ ನಮ್ಗೆ ಗೊತ್ತು ಮತಾಯದಲ್ಲಿ ಬರೋದು, ಮಾರ್ಕಲ್ಲಿ ಬರೋದು, ಲೋಕಲ್ ಬರೋದು ಎಲ್ಲ ಒಂದೇ. ಇವಾಗ ನಾವೇನ್ ಮಾಡೋಣ, ಸೀದಾ ಮಾರ್ಕನ ಸುವಾರ್ತೆ ತೊಗೊಂಡ್ಬಿಡೋಣ, ಯಾಕಂದ್ರೆ ಅದ್ರಲ್ಲಿ ಈಸಿ ಆಗಿದೆ ಆಯ್ತಾರ. ಮಾರ್ಕನ ಬರ್ತಾನೆ ಸುವಾರ್ತೆಯಲ್ಲಿ ನೋಡಿದ್ರೆ ಈ ಪದ ಬರೋದು ಇಷ್ಟೇ, ಬೇರೆ ಎಲ್ಲೂ ಬೈಬಲ್ನಲ್ಲಿ ಈ ಅಗ್ನಿ ನರಕ ಅಂತ ಪದ ಎಲ್ಲೂ ಬರೋದಿಲ್ಲ, ಇಷ್ಟು ಜಾಗದಲ್ಲಿ ಮಾತ್ರ ಬರೋದು. ಯಾಕೆ ಗೆಹನ ಅಂತ ಎಲ್ಲ ವಾರ್ತೆ ಬರ್ತಾರೋ ಅಲ್ಲಿ ಮಾತ್ರ ಈ ವಾರ್ತೆನ ಯೂಸ್ ಮಾಡ್ತಾರೆ. ಯಾಕಪ್ಪ ಇಷ್ಟು ಮುಖ್ಯವಾಗಿರೋದು ಬೈಬಲ್ನಲ್ಲಿ? ಅಪೊಸ್ತಲ ಪೌಲ ಕೇಳಿಲ್ಲ, ಪೀಟರ್ ಕೇಳಿದೆ, ಯಾಕೋಬ ಕೇಳಿದೆ, ಎಲ್ಲ ಹೇಳ್ಬೋದಲ್ಲ ದಾರ ಒಳಗೆ, ಹುಷಾರಾಗಿರಿ ನೀವು ಅಗ್ನಿ ನರಕ ಹೋಗ್ಬಿಡ್ತೀರಾ ಅಂತ. ಹಂಗೆಲ್ಲ ಹೇಳಿದ್ರೆ ಯಾಕೆ ಯೇಸು ಕ್ರಿಸ್ತು ಈ ಸ್ಥಳದಲ್ಲಿ ಈ ಇನ್ಸಿಡೆಂಟ್ ಅಲ್ಲಿ ಮಾತ್ರ ಹೇಳೋದು ಯಾಕೆ, ಅದನ್ನು ಓದ್ಬೇಕು. ಇವಾಗ ಅದನ್ನೇ ಓದೋಣ, Mark 9:43-48 ಓದ್ರಿ ಸಿಸ್ಟರ್. ಹಾ,
ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಲುಕಿಸಿದಾದರೆ ಅದನ್ನು ಕತ್ತರಿಸಿ ಬಿಡು. ಎರಡು ಕೈಗಳು ಉಳ್ಳವನಾಗಿದ್ದು ಅದರ ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳೆದುಕೊಂಡವನಾಗಿ ಜೀವನದಲ್ಲಿ ಸೇರುವುದು ನಿನಗೆ ಉತ್ತಮ.
ಉತ್ತಮ ನೋಡ್ರ ಏನ್ರಿ, ಎರಡು ಕೈ ಉಳ್ಳವನಾಗಿ ನೀನು ಎಂತರೆ ಹಾ ಆರದೇ ಇರಂತ ಎಂತ್ರಿ ಅಗ್ನಿ ನರಕಕ್ಕೆ ಹೋಗೋದಿಕ್ಕಿಂತ ಏನ್ರಿ ಒಂದು ಕೈ ಉಳ್ಳವನಾಗಿ ಜೀವಕ್ಕೆ ಹೋಗೋದೇನ್ರಿ ಉತ್ತಮ. ಇಲ್ಲಿ ಮಾತ್ರ ನೋಡಿ ಈ ಸ್ಥಳದಲ್ಲಿ ಮಾತ್ರ ಬರೋದು ಏನಂತಾರೆ ಅಗ್ನಿ ನರಕ ಅಂತ ಬಂತು ಗೊತ್ತಾ, ಈ ಜಾಗದಲ್ಲಿ ಮಾತ್ರ ಬರೋದು, ಬೇರೆ ಎಲ್ಲೂ ಬರಲ್ಲ ಬೈಬಲ್ ಹುಡುಕಿ. ನೆಕ್ಸ್ಟ್ ಆಮೇಲೆ ಮುಂದಕ್ಕೆ ಹೋದ ಇಷ್ಟ ಎಷ್ಟು 44ನೇ ವಾಕ್ಯ ಹೋದ ಇಷ್ಟ 44
44 45 ಕೂಡ ಇದೆ.
44 ಓದಿ.
ಆ ಎರಡು ಕೈಗೊಳ್ಳುವವನಾಗಿದ್ದು ಅದರ
ಇರಿ ಇರಿ
ಬೆಂಕಿಯಾಗಿರುವ
ಇರಿ
ನರಕ ಬೀಳುವುದಕ್ಕಿಂತ
ಹಾ
ಮತ್ತು ನಿನ್ನ ಕಾಲುಗಳು ನಿನ್ನನ್ನು ಪಾಪಕ್ಕೆ
ಇರಿ ಇರಿ
ಸಿಲುಕಿಸುವುದ.
44 ಓದಿ, ಐತೋ ಇಲ್ವೋ?
ಇಲ್ರಿ.
ಇಲ್ಲ. ಹಾ ಯಾಕಿಲ್ಲ? ಕ್ವಶನ್ ಮಾರ್ಕ್.
ಹೌದು.
ಇವಾಗ 45 ಓದಿ.
ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಲುಕಿಸುವುದಾದರೆ ಅದನ್ನು ಕಡಿದು ಬಿಡು. ಎಲ್ಲ ಎರಡು ಕಾಲುಗಳು ಉಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲುಗಳು ಕಳೆದುಕೊಂಡವನಾಗಿ ಜೀವನದಲ್ಲಿ ಸೇರುವುದೇ ನಿನಗೆ ಉತ್ತಮ.
ನೋಡ್ರ ಸೇಮ್ ಮನೆ ಹತ್ರ ಹೇಳ್ತಾರೆ, ನೀನೇನೋ ಕಾಲ ನೀನು ಪಾಪ ಮಾಡಕ್ಕಿದ್ರೆ ಫಸ್ಟ್ ಕಾಲನ್ನ ಕಡ್ದಾಕು ಅಲ್ವರ. ಒಂದು ಕಾಲು ಉಳ್ಳವನಾಗಿ ನಿತ್ಯ ಜೀವಕ್ಕೆ ಹೋಗೋದು ಎಷ್ಟೋ ಬೆಟ್ರು, ಎರಡು ಕಾಲು ಉಳ್ಳವನ್ನ ಅಗ್ನಿ ನರಕಕ್ಕೆ ಹೋಗೋದಿಕ್ಕಿಂತ ಅಂತ ಹೇಳ್ತಾರೆ. ಸೇಮ್ ಅದೇ ನೋಡಿ, ಅದೇ ಹೇಳ್ತಾರೆ. ಅದರ ಕೈ ಪಾಪ ಕೈ ಕತ್ತಾಕ್ಸಿ, ಕಾಲು ಪಾಪ ಕಾಲು ಕತ್ತರಿಸಾಕಿ ಅಂತ ಹೇಳ್ತಾರೆ. ಸರಿ ಇಷ್ಟರ್, 46ನೇ ವಾಕ್ಯ ಓದಿ ಇಷ್ಟರ್.
46 ಇಲ್ಲ ಸರ್.
ಇಲ್ಲ ನೋಡಿದ್ರ ನೋಡಿ, ಇಷ್ಟೆಲ್ಲ ಐತೆ ಪ್ರಾಬ್ಲಮ್ ಬೈಬಲ್ ಅಲ್ಲಿ. ಹಂಗ್ರೆ ಏನ್ ಮಾಡ್ಬೇಕು, ಸುಮ್ನೆ ಬೈಬಲ್ ತಗೊಂಡ್ಬಿಟ್ಟು ನಾ ಬೈಬಲ್ ಮನೆ ಓದ್ಬಿಟ್ಟು ಅರ್ಥ ಆಗ್ತಾ? ಅದಕ್ಕೆ ಹೇಳೋದು ಬೈಬಲ್ ಸ್ಟಡಿ ಮಾಡ್ಬೇಕು ಅಂತ. ಎಷ್ಟು ಜನ ಬರ್ತಾರ ನೋಡಿ ಬೈಬಲ್ ಸ್ಟಡಿಗೆ, ಹಾ 8 ಗಂಟೆ ಅಂದ್ರೆ ಮೀಟಿಂಗ್ ಅಂತಂದ್ರೆ ಎಷ್ಟು ಜನ ಬರ್ತಾರೆ? ಈ ತರ ಆಸಕ್ತಿಯಿಂದ ಬೈಬಲ್ ಓದಿದ್ರೇನೆ ನಾವು ಪರಲೋಕಕ್ಕೆ ಹೋಗೋದು, ಏನು ಗೊತ್ತಿಲ್ಲದ್ರೆ ಟಿವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟು ಪರಲೋಕದ ಪಕ್ಕದಲ್ಲಿ ದೇವ್ರ ಕುತ್ಕೊಂಡ್ಬಿಡ್ತೀನಿ ಕರ್ಕೊಂಡ್ಬಿಡೋದ ಕರ್ಕೊಂಡ್ಬಿಡ್ತಾರ? ನಾನು ದೇವರಲ್ಲಿ ನಾವು ಆಸಕ್ತಿ ಆಗಿರ್ಬೇಕು. ದೇವ್ರ ವಾಕ್ಯಕ್ಕೆ ನಾವು ಮುಖ್ಯತ್ವ ಕೊಟ್ರೆ ದೇವ್ರು ನಮಗ್ ಮುಖ್ಯತ್ವ ಕೊಡೋದು. ಯೋಚನೆ ಮಾಡಿ, ಇವೆಲ್ಲ ಗೊತ್ತಿಲ್ಲದ್ರೆ ನಮ್ಮ ಪಾಪ ನಮ್ಮ ಕ್ರೈಸ್ತವರು ಯೇಸು ಕ್ರಿಸ್ತ ನಂಬಿಟ್ಟು ಮಾತ್ರಕ್ಕೆ ಪರಲೋಕ ಕೊಟ್ಟೈತಿ ಅಂತ ತಿಳ್ಕೊಂಬಿಟ್ಟವ್ರೆ. ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ವಾಕ್ಯನ. ಅಷ್ಟು ಕೇವಲವಾಗಿ ನಾವು ದೇವ್ರನ್ನ ಪರಿಗಣಿಸ್ಬಾರ್ದು. ಎಷ್ಟಿದೆ ನೋಡಿ ವಾಕ್ಯದಲ್ಲಿ ಓದೋದು, ಇವಾಗ ಓದಿ ಇಷ್ಟ 47ನೇ ವಾಕ್ಯ ಏನ್ ಕೊಟ್ಟಿದ್ದಾರೆ ಓದೋಣ. ಹಾ,
ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಲುಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. ಎರಡು ಕಣ್ಣುಳ್ಳವನಾಗಿ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ.
ನೋಡ್ರ ಸೇಮ್ ಇಲ್ಲಿ ಕೂಡ ಏನ್ ಮಾಡ್ತಾರೆ, ಅಲ್ಲಿ ಹೇಳ್ತಾರೆ ಅಲ್ವರ ಏನ್ ಹೇಳ್ತಾರೆ, ನೀನು ಕಣ್ಣು ಪಾಪಣ ಆಗಿದ್ರೆ ಕಣ್ಣು ಏನ್ ಮಾಡಿನ ತೆಗೆದಾಕು ಅಲ್ವರ. ಯಾಕಂದ್ರೆ ಎರಡು ಕಣ್ಣು ಉಣ್ಣವನಾಗಿ ನೀನು ಅಗ್ನಿ ಕೂತ್ಕೋದಕ್ಕಿಂತ ಒಂದು ಕಣ್ಣು ಉಣ್ಣವನಾಗಿ ನಿತ್ಯ ಜೀವಕ್ಕೆ ಹೋಗೋದು ಎಷ್ಟು ಉತ್ತಮ ಅಂತ. ಇವಾಗ 48ನೇ ವಾಕ್ಯ ಓದಿ. ಹಾ,
ನರಕದಲ್ಲಿ ಅವರನ್ನು ಕಡಿಯುವ ಹುಳಗಳು ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ.
ನೋಡ್ರ ಇಲ್ಲಿ ಅಂತಾರೆ ಅಡೆ ಮುಡಿಕೆ ಓದಲ್ಲ ಏಷ್ಯಾದಲ್ಲಿ ಅದೇ ವಾರ್ತೆ ಯೂಸ್ ಮಾಡ್ತಾ ಅಂತೀನಿ, ಬೆಂಕಿ ಆರೋದಿಲ್ಲ, ಹುಳ ಏನಾಗೋದಿಲ್ಲ, ಸಾಯೋದಿಲ್ಲ. ಅಲ್ಲಿ ಏನ್ ಮಾಡ್ಬಿಟ್ರು ನರಕ ಅಂತ ಪದ ಹಾಕ್ಬಿಟ್ರು. ಆ ನರಕ ಅಂತ ಪದ ಏನ್ ಗೊತ್ತಾ, ಆಕ್ಚುಲಿ ಗೆಹನ ಅಂತ. ಸಿಸ್ಟರ್ ನೀವು ಇಂಗ್ಲಿಷ್ ಬೈಬಲ್ ಓದಿ, ಇಷ್ಟ 48ನೇ ವಾಕ್ಯ ಇಂಗ್ಲಿಷ್ ಓದಿ ನೋಡಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. Mark 9:48.
Where their worm does not die and the fire is not quenched.
ಓಕೆ, 47 ಓದಿ.
And if your eye cause you to sin, pluck it out. It is better for you to enter the kingdom of God with one eye rather than having two eyes to be cast into hellfire.
ಹೆಲ್ ಫೈರ್. ಓಕೆ ಸರಿ, ಗೆಹನ ಅಂತ ಬರಲಿಲ್ಲ ನಿಮ್ಮ ಬೈಬಲ್. ಓಕೆ ಗುಡ್, ಇವಾಗ ನೋಡೋಣ ಇದು ಏನು ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ ನೋಡೋಣ ಅಲ್ವರ. ಇಲ್ಲಿ ನೀವು ನೋಡಿದ್ರೆ ಆಕ್ಚುಲಿ ಅಲ್ಲಿ ಬರೋಂಥ ವಾರ್ತೆ ಗೆಹನ ಅಂತ. ಗೆಹನೇನು? ಕಸ ಹಾಕಂತ ಸ್ಥಳ, ಹಿನೋಮಿನ ತಗ್ಗು ಅಲ್ವರ. ಸರಿ, ಯೇಸು ಕ್ರಿಸ್ತ ಹೇಳಿದ್ರು ನಿಮ್ಮ ಕೈ ಪಾಪ ಮಾಡಿದ್ರೆ ಕೈ ನೀವು ಮಾಡಿ ಫಸ್ಟು ಕತ್ತರಿಸಾಕಿ ಅಂತ. ಸರಿಯಪ್ಪ, ಇವಾಗ ನಮ್ಮ ಕೈ ಇದೆ, ನಮ್ಮ ಕೈ ಪಾಪ ಮಾಡ್ತದೋ ಇಲ್ವಾ? ಕೈ ಪಾಪ್ ಮಾಡ್ತಾರ ಇಲ್ವಾ? ಏನ್ ಎಲ್ಲ ಇದ್ರ ಇಲ್ವಾ? ಸುಮ್ಮನೆ ಲಾಗಿನ್ ಆಗ್ಬಿಟ್ಟು ಸುಮ್ಮನೆ ಎಲ್ಲ ಪಕ್ಕದಲ್ಲಿ ಟಿವಿ ನೋಡ್ತಾ ಇದ್ರ?
ಇಲ್ಲ ಬ್ರದರ್,
ಹಾ, ಕೈ ಪಾಪ ಮಾಡ್ತದ ಇಲ್ವಾ?
ಮಾಡ್ತಾವ್ ಬ್ರದರ್.
ಸರಿ, ಸರಿ ಹಂಗಾರೆ ಇವತ್ತೇನ್ ಮಾಡಿ, ದಯವಿಟ್ಟು ಕತ್ತಿ ತಗೊಂಡು ನಿಮ್ ಕೈನ ಕತ್ತರಿಸ್ಬಿಡಿ. ಸರಿ, ಒಂದ್ ಕೈ ಕತ್ತರಿಸ್ಬಿಡ್ತೀರಪ್ಪ, ಇನ್ನೊಂದ್ ಕೈ ಸುಮ್ಮನೆ ಇರ್ತದ?
ಅದನ್ನು ಪಾಪ ಮಾಡ್ತಾವ.
ಅವಾಗ ಅದನ್ನು ಕತ್ತರಿಸ್ಬಿಡೋಣವಾ? ಇವಾಗ ಯೋಚನೆ ಮಾಡಿ, ಪೇತ್ರು ಇದೇ ತರ ಇದ್ರು. ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಕ್ ಬಂದಾವಾಗ ಸೋಲ್ಜರ್ಸ್ಗಳಿಗೆ ಕತ್ತಿ ತಗೊಂಡು ಏನ್ ಮಾಡಿದ್ರು, ಕತ್ತರಿಸ್ಬಿಟ್ರು, ಕಿವಿನೇ ಕತ್ತರಿಸ್ಬಿಟ್ರು. ಯೇಸು ಕ್ರಿಸ್ತ ಅವಾಗ ಏನಂದ್ರು, ಕತ್ತಿನ ಒರೆಯಲ್ಲಿ ಹಾಕು ಅಂದ್ರು ಅಲ್ವರ. ಅದು ಬದಲಾಗಿ ಯೇಸು ಕ್ರಿಸ್ತ ಏನ್ ಹೇಳ್ಬೇಕಾಯ್ತು, ಪೀಟರ್ ಪೀಟರ್ ನೀನ್ ತಪ್ಪು ಮಾಡಿದ್ಯಾ, ಕತ್ತಿ ತಗೊಂಡು ದಯವಿಟ್ಟು ನಿನ್ ಕೈ ಏನ್ ಮಾಡಿದ್ ನಿಮ್ಮಟೆಗೆ ಕತ್ತರಿಸ್ಕೋ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳಿದ್ರ ಕೈ ತಾನೆ ಪಾಪ ಮಾಡಿದ್ದ, ಕೈ ಕತ್ತರಿಸ್ಕೋ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳಿದ್ರ ಹೇಳಲಿಲ್ಲ? ಹಂಗಾರೆ ಯೇಸು ಕ್ರಿಸ್ತ ಇಲ್ಲಿ ಹೇಳಿರೋಂಥ ಮಾತು ನೇರವಾಗಿರೋಂಥ ಮಾತು ಅಲ್ವೇ ಅಲ್ಲ ಅಲ್ರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಸಗಳ ಯೋಚನೆ ಮಾಡಿ, ಎರಡು ಕೈನೂ ಹೊಟ್ಟೋಗ್ಬಿಟ್ರೆ ಇನ್ ನೆಕ್ಸ್ಟ್ ಕಾಲು. ಯೇಸು ಕ್ರಿಸ್ತ ಹೇಳ್ತಾರೆ, ನಿನ್ ಕಾಲು ಪಾಪ ಮಾಡಿದ್ರೆ ಕಾಲು ಮಾಡೋ ಕತ್ತರಿಸು. ಇವಾಗ ನಮ್ಮ ಕಾಲು ಪಾಪ ಮಾಡ್ತದೋ ಇಲ್ವೋ, ಮಣೆ ಮಾಡ್ತಾರೆ. ಕಾಲನ್ನ ಕತ್ತರಿಸ್ಬಿಟ್ರೆ ಇನ್ನೊಂದು ಕಾಲು ಇರ್ತದೆ, ಇನ್ನೊಂದು ಕಾಲಲ್ಲಿ ಪಾಪ ಮಾಡಲ್ವಾ ನಾವು? ಮಾಡ್ತೀರ ಇಲ್ವೋ?
ಮಾಡ್ತೇವೆ ಮಾಡ್ತೇವೆ
ಮಾಡ್ತೀರಿ. ಆ ಕಾಲನ್ನ ಕತ್ತರಿಸ್ಬಿಟ್ರೆ ಆಗ ಉಳಿದಿರೋದೇನು?
ಮಾಡ್ತೀವಿ ಬ್ರದರ್.
ಆ ಉಳಿದಿರೋದೇನು? ಕಣ್ಣು. ಕಣ್ಣು ಪಾಪ ಮಾಡಿದ್ರೆ ಕಣ್ಣನ್ನೇ ಮಾಡ್ಬೇಕು, ಕಿತ್ತಾಕು ಅಂತ ಹೇಳ್ತಾರಪ್ಪ. ಸರಿ, ಇವಾಗ ಈ ಒಂದೇ ಒಂದು ಕಣ್ಣಿದ್ರೆ ಅದ್ರಲ್ಲಿ ಪಾಪ ಮಾಡಲ್ವಾ? ಮಾಡೇ ಮಾಡ್ತೀರಿ, ಅದನ್ನು ಕಿತ್ತಾಕ್ಬಿಡೋಣಪ್ಪ. ಸರಿ, ಉಳಿದಿರೋದು ಏನೈತೆ? ಇನ್ ದೇವ್ರಿಗೆ ನಾವು ಏನು ಸೇವೆ ಮಾಡೋದು? ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಇನ್ನೇನಪ್ಪ ನಾವು ದೇವ್ರ ಸೇವೆ ಮಾಡಕ್ ಹೋಗೋದು? ಇದು ಲಿಟ್ರಲ್ ಆಗಿ ಹೇಳ್ತಾವ್ರ, ಇದು ನೇರವಾಗಿರೋದು ಹೇಳ್ತಾನೆ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಬೇಕು ನಾವು. ಯೇಸು ಕ್ರಿಸ್ತು ಕಣ್ಣಿದ್ದವನ್ಗೆ ನೋಡ್ಲಿ ಅಂತ ಹೇಳ್ತಾರೆ, ಕಣ್ಣಿಲ್ದಿರೋ ಕಣ್ಣು ಏನು ನೋಡಕ್ಕಿಲ್ದಿರೋನ್ಗೆ ಇರೋ ಕಣ್ಣು ಕಿತ್ತಾಕು ಅಂತ ಹೇಳಿದ್ರು. ಎಲ್ಲರೂ ಹೇಳಿದ್ಯಾ ಇಲ್ವಲ್ಲ? ಅಂದ್ರೆ ಕಣ್ಣು ಕೈ ಕಾಲು ಅಂತ ಅರ್ಥ ಇದೆ. ಕೈ ಏನೇನು ಗೊತ್ತಾ, ನಮ್ಮ ಕ್ಲೋಸ್ ಫ್ರೆಂಡ್ಸು, ನಮ್ಗೆ ರೈಟ್ ಹ್ಯಾಂಡು, ನಮ್ಮ ರೈಟ್ ಹ್ಯಾಂಡ್ ನಮ್ಮನ್ನ ಎಳ್ಕೊಂಡು ಹೋಗ್ತಾರೆ ಎಲ್ಲಿಗೆ? ಹಾಂ, ಪಿಕ್ನಿಕ್ಗೆ, ಟೂರ್ ಹೊಡಿಯೋದಕ್ಕೆ, ಸುತ್ತಾಕಕ್ಕೆ, ಅದರ ಫಂಕ್ಷನ್ನು, ಪಾರ್ಟಿ ಇದೆಲ್ಲ. ಅದರ ನಮ್ಮನ್ನ ಪಾಠ ಇರ್ಬೇಕಾದ್ರೆ, ಬೈಬಲ್ ಕ್ಲಾಸ್ ಇರ್ಬೇಕಾದ್ರೆ ನಮ್ಮನ್ನ ಸೆಳಿತಾರೆ ಕೈ ಹಿಡಿದ್ಬಿಟ್ಟು. ಕೆಟ್ಟ ಕೆಲಸಕ್ಕೆ, ಲೋಕದ ಕೆಲಸಕ್ಕೆ ನಾವೇನ್ ಮಾಡೋದು? ಫಸ್ಟ್ ಅದನ್ನ ಫಸ್ಟ್ ಕಟಾಕಿ ಸ್ಟಾರ್ಟ್ ಮಾಡಿ ಬಿಸಾಕಿ ಅಂತ ಹೇಳ್ತಾರ ಅಲ್ವರ. ಆಮೇಲೆ ಏನಪ್ಪಾ ಕಾಲನೇನೋ ನಮಗಂತ ಸ್ಥಳಗಳು ಅಲ್ವರ, ಕ್ಲಬ್ಬು ಬಾರು ಡಿಸ್ಕೋ. ಏ ನೀನು ಕುಡಿಬಿಡ ಕೊಡೋ, ನೀನು ಸುಮ್ಮನೆ ಜೊತೆಗೆ ಬಂದು ಕೂತ್ಕೋ, ನೀನು ಚಿಕನ್ ತಿನ್ನೋ ನಾನು ಕುಡಿತೀನಿ. ದುಷ್ಟನು ಏನ್ರಿ ನೀತಿವಂತನ ಹಂಗಿದ್ರಂತೆ, ಪಾಪಾತ್ಮನ ಮಾರ್ಗದಲ್ಲಿ ಕೂತ್ಕೊಳ್ಳೋದು ಅಂತ ಹೇಳಲ್ವಾ ಕೀರ್ತನೆಯಲ್ಲಿ? ಅವ್ರ ಆಲೋಚನೆ
ಹೌದು
ತಕ್ಕಂತೆ ನಡೆಯೋದಿಲ್ಲ ಅಂತ ಹೇಳಲ್ವಾ? ಪರವಾಗಿಲ್ಲ ನಾನು ಕೂತ್ಕೊಂತೀನಿ, ನಿಮ್ಮ ಪಣ್ಣ ನಿಮ್ಮ ಮಾಡು ಅಂತಾರೆ. ಜೊತೆಗೆ ಹೋದ್ರೆ ಏನರ್ಥ? ಕಾಲನ್ನ ಕತ್ತರಿಸು, ಇಂಥ ಕಾಲನ್ನ ಕತ್ತರಿಸು. ಎಂಥ ಕ್ಲೋಸ್ ಇರಲಿ, ನಿನ್ನ ಕಾಲ್ ಥರನೇ ಇರಲಿ, ನಿನ್ನ ಕೈ ಥರನೇ ಇರಲಿ, ರೈಟ್ ಹ್ಯಾಂಡ್ ಇರಲಿ, ಫಸ್ಟ್ ಕತ್ತರಿಸು ಬಿಸಾಕು. ಇಲ್ಲ ಅಂದರೆ ಏನ್ರಿ ಡೇಂಜರ್. ಕಣ್ಣು ಅಂಥದ್ದು ಏನರ್ಥ? ನೋಡೋಂಥದ್ದು ಬರೀ ಟಿ ವಿ, ಫೇಸ್ಬುಕ್ಕು, ಮ್ಯಾಗ್ಝೀನು, ಯೂಟ್ಯೂಬು, ಪಿಕ್ಚರು ಇವೆಲ್ಲ ನೋಡಿ ಕಾಲಹರಣೆ ಮಾಡ್ತೀರ ಅಂದರೆ ಫಸ್ಟ್ ನಿನ್ನ ಕತ್ತರಿಸಾಕಿ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ. ಇವೆಲ್ಲ ಕತ್ತರಿಸಾಕಿಲ್ಲ ಅಂತಂದ್ರೆ, ಇವೆಲ್ಲ ದೇವ್ರಿಗೋಸ್ಕರ ಬಿಟ್ಟಿಲ್ಲ ಅಂತಂದ್ರೆ ಎಲ್ಲ ಪೋಟೋಗ್ತೀರ ಅಂದ್ರೆ ಅಗ್ನಿ ನರಕ ಅಂತ ಹೇಳ್ತಾರೆ. ಅಗ್ನಿ ನರಕನ ಏನ್ರಿ ಏನ್ರಿ ಅಲ್ಲಿ ಶವಗಳನ್ನ ಹಾಕ್ತಿರಂತ ಸ್ಥಳ, ಗಹನಾಗಿ ಹೊರಟೋಗ್ತೀರಾ ಅಂತ ಅರ್ಥನೇ ಗೊತ್ತಾ ಮೀನಿಂಗು. ಈ ಸತಿ ಮರಣಕ್ಕೆ ಹೋದ್ರೆ ಸತ್ಯದ ತಿಳಿದು ಬೇಕನ್ನು ಪಾಪ ಮಾಡಿದ್ರೆ ಎಲ್ಲಿಗೆ ಹೋಯ್ತೀರ ಅಂದ್ರೆ ಸತ್ರೆ ಇನ್ನೊಂದು ಸತಿ ಬರೋದೇ ಇಲ್ಲ, ಆ ತರ ಮರಣಕ್ಕೆ ಹೊರಟೋಗ್ತೀರ. ಅದಕ್ಕೆ ಬೈಬಲ್ ಹೇಳೋದು ಎರಡನೇ ಮರಣ ಅಂತ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದೆ ಬರೋ ದಿನಗಳಲ್ಲಿ ಓದೋಣ. ಓಕೆನಾ? ಸೊ ಅದಕ್ಕೆ ನಾವು ಪ್ರಕಟಣೆ ಓದ್ರಲ್ಲ, ಬೆಂಕಿ ಹಾಕಿರಿ ಅಂದ್ರೆ ಏನ್ರಿ ಎರಡನೇ ಮರಣವು ಅಂದ್ರೆ ಮೊದಲನೇ ಮರಣದಿಂದ ಪುನರ್ತನ ಇದೆ. ಆದ್ರೆ ಬೇಕೆಂದು ತಿಳಿದು ಪಾಪ ಮಾಡಿದ್ರೆ ಎರಡನೇ ಮರಣನೇ, ಇನ್ ಯಾವತ್ತು ಪುನರ್ತನನೇ ಇಲ್ಲ. ಅದನ್ನೇ ಏನ್ ಮಾಡೋದು, ಅಲ್ಲಿ ಬೆಂಕಿ ಆರೋದಿಲ್ಲ, ಹುಳ ಸಾಯೋದಿಲ್ಲ ಅಂತ ಹೇಳೋದು. ಅಂದ್ರೆ ಆ ವಸ್ತುನ ಕಂಪ್ಲೀಟ್ ಆಗಿ ನಾಶ ಮಾಡೋ ತನಕ ಯಾವ ತರ ಬೆಂಕಿ ಆರ್ತಾ ಇರ್ಲಿಲ್ಲೋ, ಹುಳ ಸಾಯ್ತಾ ಇರ್ಲೋ, ಅದೇ ತರ ನಮ್ಮ ಜೀವಿತನ ಸಂಪೂರ್ಣವಾಗಿ ನಾಶ ಮಾಡೋ ತನಕ ಏನ್ರಿ ನಾವು ತಪ್ಪಿಸೋಣಕ್ಕೆ ಸಾಧ್ಯನೇ ಇಲ್ಲ. ಇದನ್ನೇ ಯೇಸು ಕ್ರಿಸ್ತ ಹೇಳಿದ. ಅದರಿಂದ ನೀವು ತುಂಬಾ ಏನಾಗಿರಿ, ಜಾಗರೂಕತೆ ಆಗಿರ್ರಿ ಅಂತ ಹೇಳಿದ್ರೆ, ಇದೇ ವಾರ್ತೆಗಳು ಯಾಕೋಬಲ್ಲಿ ಮತ್ತೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿ ಬಳಕೆ ಏನಾಗಿರೋದು ಹೇಳಿರೋದು, ನಮ್ಮ ಗುಣಗಳನ್ನ ನಾವು ಮಾರ್ಪಾಡು ಮಾಡ್ಕೊಂಡಿದ್ರೆ, ಇದ್ರೆ ನಾವು ಕ್ರಿಸ್ತನ ಸ್ವರೂಪದಲ್ಲಿ ಬರೆದರೆ ಇದ್ರೆ ನಮ್ಮನ್ನ ಏನ್ರಿ ಅಲ್ಲಿ ಏನ್ರಿ ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ನೋಡ್ರಿ ಅಂತೀನಿ ಏನ್ರಿ ಈ ಒಂದು ಒಂದು ವಾರ್ತೆ ಏನ್ ಮಾಡೋಣ ನಾವು ನೋಡಿದ್ರಿ ಅದರ ಎಂತ ಗಹನ ಅಂತ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಪ್ರಕಟಣೆ 21:8 ಓದಿ ದಯವಿಟ್ಟು. ಪ್ರಕಟಣೆ 21:8 ಓದಿ.
ಆದರೆ ಹೇಡಿಗಳು ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕ ಗರಿಗಳು ಗರಿಯ ಗಂಧಕದ ಗರಿಗಳಿರುವ ಕೆರೆಯೇ ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು.
ಬೆಂಕಿ ಗಂಧಗಳು ಉರಿಯುವಂತ ಕೆರೆ. ಏನು ಬೆಂಕಿ ಗಂಧಗಳು ಉರಿಯುವಂತ ಕೆರೆ ಅಂದ್ರೆ ಎಲ್ಲ ತಿಳ್ಕೊಂಡ್ಬಿಡ್ತಾರೆ. ಓ ಒಂದು ಕೆರೆ ಐತಪ್ಪ, ಬರೀ ಬೆಂಕಿ ಇದೆ ನರಕ ಅಂತಂದ್ರೆ ಹಂಗೈತೆ ಸತ್ಯವೇದದಲ್ಲಿ. ಅದೇ ಎರಡನೇ ಮರಣ ಅಂತ ಕೊಟ್ಟವ್ರೆ. ನಾವು ಸತ್ಯವೇದ ಹೇಳ್ತಾರೆ ಅಲ್ಲಿಗೆ ಪುಷ್ಟ ಬಿಡಬೇಕು, ನಾವು ಊಹಾಪೋಹಗಳನ್ನ ಮಾಡ್ಕೊಂಡ್ಬಾರ್ದು. ನೋಡಿದ್ರೆ ಹಾಗೆ ಬೆಂಕಿ ಕೆರೆ ಅಂದ್ರೆ ಸತ್ಯವೇದದಲ್ಲಿ ಎರಡನೇ ಮರಣ. ಎರಡನೇ ಮರಣ ಏನೋ ಸತ್ಯ ತಿಳ್ಕೊಂಡು ಬೇಕನ್ನು ಪಾಪ ಮಾಡೋದು ಏನಿಲ್ಲ ಪ್ರಾಯಶ್ಚಿತ್ತ ಇಲ್ವೇ ಇಲ್ಲ, ಅದನ್ನೇ ಎರಡನೇ ಮರಣಕ್ಕೆ ಏನ್ ಮಾಡೋದು ಹೇಳೋದು, ಇದು ಗಹನ. ಓಕೆನಾ? ಸರಿ, ಇವಾಗ ಲಾಸ್ಟ್ ಇರೋದು ಒಂದೇ ವಾರ್ತೆ ಟಾಟರೋ, ಇದು ಒಂದೇ ಸತಿ ಬರೋದು ಎಲ್ಲಿ ಅಂದ್ರೆ ಎರಡನೇ ಪೇತ್ರ ಏನ್ರಿ 2:4 ಬರ್ತಾರೆ. ಇದು ದೇವದೂತರಿಗೆ ಸಂಬಂಧವಾಗಿ ಮಾತ್ರ ಬರೋದು. ನೋಡಿ ವಾರ್ತೆ ಓದೋಣ ಎಲ್ಲಿ ಅಂತಂದ್ರೆ 2 ಪೇತ್ರ 2:4 ಓದಿ. ಇಷ್ಟ 2:4 ಇಷ್ಟ.
ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಯೊಳಗೆ ಒಪ್ಪಿಸಿದನು.
ನೋಡ್ರ, ನ್ಯಾಯ ತೀರ್ಪು ಹೊಂದಬೇಕಾಗಿ ನರಕಕ್ಕೆ ದಬ್ಬಿ ಕತ್ತಲೆ ಗುಂಡಿಗೆ ಒಪ್ಪಿಸಿದ್ರಂತೆ. ಇಲ್ಲಿ ದೇವದೂತರಿಗಿರುವಂತ ಕತ್ತಲೆ ಗುಂಡಿ ಯಾವುದು ಅಂತಂದ್ರೆ ಏನ್ರಿ ಯಾವ್ದೋ ಒಂದು ಗುಂಡಿಲಿ ಹಾಕ್ಬಿಟ್ರೆ ತೋಡ್ಬಿಟ್ಟಾರ ಹಾಕ್ಬಿಟ್ಟಾರೆ ಅಂತಲ್ಲ. ಅಂದ್ರ ಗುಂಡಿಯನ್ನು ಏನ್ ಗೊತ್ತಾ ಮೀನಿಂಗು, ಮೊದಲನೇ ಲೋಕದಲ್ಲಿ ದೇವದೂತರಿಗೆ ಮಾಂಸದಲ್ಲಿ ಬರೋದಕ್ಕೆ ಆತ್ಮಿಕ ಶರೀರ ಹೋದಕ್ಕೆ ಒಂದು ಅಧಿಕಾರ ಏನ್ ಮಾಡಿದ್ರು ಕೊಟ್ಟಿದ್ರು ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವರ. ಮೊದಲ ಲೋಕದ ನಾವು ಪಾಠ ಕೇಳಿದಿರಿ ಅಲ್ವರ, ಇದು ಚೆನ್ನಾಗಿ ಅರ್ಥ ಇದ್ದಲ್ಲ. ಮೊದಲ ಲೋಕದಲ್ಲಿ ದೇವದೂತರುಗಳು ಮಾಂಸದಲ್ಲಿ ಬರೋಕ್ಕೆ ಅವಕಾಶ ಕೊಟ್ಟಿದ್ರು, ಆ ಸುಂದರವಾಗಿರೋ ಸ್ತ್ರೀಗಳು ನೋಡಿದ್ರೆ ಏನ್ ಮಾಡಿದ್ರು ಮದುವೆ ಮಾಡ್ಕೊಂಡ್ರು, ಅವಾಗ ರಾಕ್ಷಸಗಳು ಹುಟ್ಟರು, ಇದು ದೇವ್ರ ಚಿತ್ತ ವಿರುದ್ಧವಾಗಿತ್ತು ಅಂತ. ಅವಾಗ ದೇವ್ರ ಮಾಡೋ ಜಲಪ್ರಳಯದಲ್ಲಿ ಏನ್ ಮಾಡಿದ್ರು ಈ ರಾಕ್ಷಸಗಳನ್ನೆಲ್ಲ ಏನ್ ಮಾಡಾಕ್ಬಿಟ್ರು, ನಾಶ ಮಾಡಾಕ್ಬಿಟ್ರು. ದೇವದೂತರು ಏನಾದ್ರು ಆ ದೇವದೂತರು ಆತ್ಮಿಕ ಶರೀರ ಬಿಟ್ಟು ಮಾಂಸಿಕ ಶರೀರದಲ್ಲಿ ಬಂದಿದ್ರು ಗೊತ್ತಾ? ಯಾವಾಗ ಜಡೆ ಬಳೆ ಬಂತೋ ಮಾಂಸಿಕ ಶರೀರ ಬಿಟ್ಟಿದ್ದೆ ಅಂತಾರೆ, ಆತ್ಮಿಕ ಶರೀರ ಕೊಟ್ಟೋಗ್ಬಿಟ್ರು. ಎಲ್ಲಿ ಹುಟ್ಟೋದ್ರು? ದೇವ್ರನ್ನ ಪರ್ಲೋಕ್ ಕರ್ಕೊಂಡ್ಬಿಟ್ರಾನ? ಇಲ್ಲ, ಅವ್ರ ವಾಯುಮಂಡಲದಲ್ಲಿ ದೇವರನ್ನ ಬಂಧಿಸಿಟ್ಟಿದ್ದಾರೆ. ಅವರು ಪರಲೋಕಕ್ಕೂ ಹೋಗಂಗಿಲ್ಲ, ಭೂಲೋಕಕ್ಕೂ ಬರಂಗಿಲ್ಲ. ಇದೇ ಅವ್ರಿಗೆ ಇರುವಂತ ಕತ್ತಲೆ ಗುಂಡಿ. ಇದನ್ನ ನರಕಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡಿ ಮಾತ್ರ, ನರಕ ಏನ್ ನೋಡ್ರಿ, ಒಂದು ಸಮಾಜ ಕಂಡೀಷನ್, ಡೆಡ್ ಕಂಡೀಷನ್. ಇವತ್ತು ಡೆಡ್ ಕಂಡೀಷನ್ ಇದಾರೆ, ಏನೇ ಕೆಲಸ ಮಾಡಿದ್ರೆ ಅಲ್ಲನೇ ಮಾಡ್ಬೇಕು ಹೊರತು ಬರಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಚೇತನ್ ಇವತ್ತೆಲ್ಲ ಅಳವಿಕೆ ಮಾಡ್ತಿದ್ದಾರೆ. ಬೈಬಲ್ ಓದ್ತಿರಲ್ಲ, ಎಫಿಷಿಯನ್ಸ್ 2:2 ಓದಿ, ಎಫಿಷಿಯನ್ಸ್ 2:2 ಓದಿ, ನೋಡೋಣ ಏನ್ ಬರ್ತದೆ. ಎಫೆಸರ್ಗೆ ಬಂದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ ಓದಿ.
ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಾನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ.
ನೋಡ್ರ, ವಾಯುಮಂಡಲ ಅದೇ ಕಾರಣ ಅಧಿಪತಿ, ಎಲ್ಲೂ ಬರಕ್ಕಾಗಲ್ಲ ಮಾಂಸದಲ್ಲಿ ಅದರ ಅದ್ರ ಭೂಲೋಕ ಪ್ರತ್ಯಕ್ಷ ಆಗೋದಿಕ್ಕೂ ಆಗಲ್ಲ, ಪರಲೋಕ್ಕೂ ಹೋಗಕ್ಕಾಗಿಲ್ಲ, ಅಲ್ಲೇ ಕಟಾಕ್ಬಿಟ್ಟಾರೆ. ಕತ್ತಲೆ ಆಕಾಶ ಮಂಡಲಕ್ಕೆ ಹೋದ್ರೆ ಇದೆ, ಬರೀ ಕತ್ತಲೆ ಗುಂಡಿ, ಯೂನಿವರ್ಸ್ ಅಲ್ಲೇ ಇದೆ, ಔಟರ್ ಯೂನಿವರ್ಸ್ ಡಾರ್ಕ್ನೆಸ್, ಕಟಾಕ್ ಬಿಟ್ಟಿರುತ್ತೆ, ಅಲ್ಲಿಂದಾನೇ ಎಲ್ಲ ಕ್ರಿಯೆ ಮಾಡಬೇಕು. ಇದೇ ಅವ್ರಿಗೆ ಏನ್ರಿ ಒಂದು ಪಾತಾಳ, ಅಲ್ಲಿಂದ ಹೊರಗಡೆ ಬರೋಕೇನಿಲ್ಲ. ಸದ್ಯ ಲನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಎರೆ ಮೇಲೆ ಓದ್ರಲ್ಲ, ಹಾ, ತಮ್ಮ ಮಕ್ಕಳುಗಳನ್ನ ಆಹುತಿ ಕೊಡೋದು ನನ್ನ ಮನಸ್ಸಿಗೆ ಎಂದಿಗೂ ಏನಾಗಿಲ್ಲ, ಬಂದಿಲ್ಲ, ನಾನು ಆ ವಿಧಿನ ಯಾವತ್ತೂ ನಾನು ಹೇಳಿಲ್ಲ ಅಂತ. ಆಗಿರ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಗಳೇ, ನಮ್ಮ ಪ್ರೀತಿಮಯ ಆಗಿರುವಂಥ ದೇವರು ಎಲ್ಲಾದರೂ ನರಕಕ್ಕೆ ವೇದನೆ ಕೊಡಬೇಕು ಅಂತಂದರೆ, ಅವ್ರು ಯಾಕೆ ರೀ ತನ್ನ ಮಗನ ಕಳಿಸ್ಕೊಟ್ಟಿರೋ ಭೂಲೋಕಕ್ಕೆ? ದೇವರಿಗೆ ದುಷ್ಟರ ಮರಣದಲ್ಲಿ ಏನಿಲ್ಲ, ಪ್ರೀತಿ ಇಲ್ಲ, ರಕ್ಷಣೆ ಹೊಂದ್ಬೇಕು ಅಂತಂದ್ಬಿಟ್ಟೆ ಅದರ. ಆದರೆ ಇವ್ರು ರಕ್ಷಣೆ ಹೊಂದಕ್ಕೆ ಏನಕ್ಕೆ ಆಗ್ತಿಲ್ಲ ಅಂದರೆ, ಸೇತಾನ ಬಿಟ್ಟಿದ್ದಾರೆ, ಸೇತಾನ ಎಲ್ಲ ಕಣ್ಗಳೇನು ಮಾಡಿದ್ರೆ ಮಂಕ್ ಮಾಡಿದಾರೆ, ಅದು ಬಿಟ್ಟಿರೋದೇ ದೇವರು. ಅವ್ರಿಗೆ ಅಂತ ಒಂದು ಯೋಜನೆ ಮಾಡಿದಾರಲ್ವಾ, ಸೇತನ ಕಟ್ಟಾಗ್ತದಲ್ಲ ಕ್ರಿಸ್ತನ್ ರಾಜ್ಯದಲ್ಲಿ ಎರಡೇ ಬರಬೇಕಿಲ್ಲಿ, ಅವಾಗ ಎಲ್ಲರೂ ಸತ್ಯ ತಿಳ್ಕೊಂಡು ಅವಕಾಶ ಕೊಡ್ತಾರೆ. ಆಗೂ ಕೇಳಲಿಲ್ಲ ಅಂತಂದ್ರೆ ದೇವರನ್ನ ನಾಶ ಮಾಡ್ತಾರೆ ಅಷ್ಟೇ ಹೊರತು, ಎಲ್ಲೊಂದು ಕಡೆ ಅವನ್ನ ಕರ್ಕೊಂಡೋಗಿ ಬೆಂಕಿಗೆ ಹಾಕಿ ಹಿಂಸೆ ಕೊಟ್ಟು ಏನು ಪ್ರಯೋಜನ ಇದೆ ಹೇಳಿ ನೀವೇ ಹೋಗ್ಲಿ. ಅದರ ಮಾನಸಾಂತರ ತಿರುಗಿ ವಾಪಸ್ ದೇವತೆಗೆ ಬರಕ್ಕೆ ಆಸ್ಪದ ಇಲ್ಲ ಅಂತಂದ್ರೆ, ಅಂತ ಹಿಂಸೆ ಕೊಟ್ಟು ಏನು ಪ್ರಯೋಜನ ಇಲ್ಲ. ನೋಡಿ ಸತ್ಯವೇದದಲ್ಲಿ ಹೇಳ್ತಾರೆ, ಕೀರ್ತನೆ 37:9-10 ಓದಿಸ್ತಾರೆ. ಕೀರ್ತನೆ 37:9-10.
ಕೆಡುಕರು ತೆಗೆದುಹಾಕಲ್ಪಡುವರು.
ಕೀರ್ತನೆ ಮೂವತ್ತೇಳು ಒಂಬತ್ತರಿಂದ ಅತ್ತ
ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು. ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೇ ಹೋಗುವನು.
ಬರದೆ
ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ.
ನೋಡ್ರ, ಕಾಣಿಸ್ತೇ ಹೋಗ್ಬಿಡ್ತಾನೆ, ನರಕಕ್ಕೆ ಹೋಗ್ಬಿಡ್ತಾನೆ, ಅಲ್ಲಿ ಹುಡುಕ್ತಾರೆ ಸಿಗ್ತಾನೆ ಅಲ್ಲಿ ಮಾತ್ರ ಅಂತ ಏನಿದ್ಯಾ, ಎಲ್ಲಿ ಹುಡುಕೋ ಸಿಕ್ಕೋದಿಲ್ಲ ಅವನ. ನೆಕ್ಸ್ಟ್ ಸ್ಟೋರಿ ಆಮೇಲೆ ಹತ್ತನೇ ವಾಕ್ಯ ಆಯ್ತಾ?
ಹತ್ತನೇ ಇದೆ ರೀ.
ಹಾಂ,
ಅದೇ, ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಹೋಗುವನು. ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ.
ಸಿಕ್ಕುವುದೇ ಇಲ್ಲ. 20ನೇ ವಾಕ್ಯ ಓದಿ ಇವಾಗ. ಹಾಂ,
ದುಷ್ಟರು ನಾಶವಾಗಿ ಹೋಗುವರು. ಯೆಹೋವನ ವೈರಿಗಳು ಹುಲ್ಲುಗಾವಲುಗಳ ಸೊಗಸಿನಂತಿದ್ದು ಮಾಯವಾಗುವರು.
ನೋಡ್ರ ಅಷ್ಟೇ ಮಾಯವಾಗ್ಬಿಡ್ತಾರೆ, ದುಷ್ಟರು ನಾಶವಾಗುವರು, ಅವನ ಉಳಿಸ್ತಾರೆ ಹಿಂಸೆ ಕೊಡ್ತಾರೆ ಅಂತ ನೋ ವರ್ಸ್ ಇಸ್ ದೇರ್ ಇನ್ ದ ಬೈಬಲ್. ಕೀರ್ತನೆ 145:20 ಅಷ್ಟರ್
ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ, ಆದರೆ ಎಲ್ಲ ದುಷ್ಟರನ್ನು ಸಂಹರಿಸುತ್ತಾನೆ.
ನೋಡ್ರ, ಎಲ್ಲ ದುಷ್ಟನ ಏನ್ ಮಾಡ್ತಾರೆ, ಸಂಹರಿಸ್ತಾರೆ. ಯಾರನ್ನ ಮಾತ್ರ ಕಾಪಾಡೋದು? ಪ್ರೀತಿ ಮಾಡೋರನ್ನ ಮಾತ್ರ ಏನ್ ಮಾಡ್ತಾರೆ, ಕಾಪಾಡ್ತಾರೆ. ದುಷ್ಟನ ಇಲ್ಲಿ ನಾಶ ಮಾಡ್ಬಿಟ್ಟು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಪ್ರಿಸರ್ವ್ ಮಾಡಿ ಅವನ್ನ ಕಾಪಾಡಿ ಅವ್ರಿಗೆ ಹಿಂಸೆ ಕೊಡ್ತಿದ್ಯಾ? ಎಲ್ಲ ಇಲ್ಲ ಕರ್ತನಲ್ಲಿ ಪ್ರೀತಿ ಅನ್ಸಗಳು. ಆದ್ರೆ ನರಕ ಅಂತಂದ್ರೆ ವೇದನೆ ಸ್ಥಳ ಅಲ್ವೇ ಅಲ್ಲ ಸತ್ಯವೇದದಲ್ಲಿ? ಹಂಗಾದ್ರೆ ಏನಪ್ಪ ನರಕ ಅಂತಂದ್ರೆ? ಸಮಾಧಿಯ ಸ್ಥಳ. ಈ ಸಮಾಧಿಯಿಂದನೇ ಎಲ್ಲಾರನ್ನು ಪುನರ್ತನ ಮಾಡಿ ಕರ್ಕೊಂಬಿಡ್ತೀನಿ ಅಂತ ಏನ್ ಮಾಡೋದು ಸತ್ಯವೇದದಲ್ಲಿ ಹೇಳಿರೋದು? ಯಾಕಪ್ಪ ಅಂತಂದ್ರೆ ಆತ್ಮನೇ ಸಾಯ್ತಾರೆ ಅಂತಂದ್ಮೇಲೆ ಎಲ್ಲಾರು ಸತ್ ಮೇಲೆ ಸಮಾಧಿಯಲ್ಲಿ ನಿದ್ದೆ ಮಾಡ್ತಿದ್ದಾರೆ ಅಂತ ಅನ್ಬೇಕ್ರೆ ನರಕ ಅಂತ ಒಂದು ಸ್ಥಳ ಇರಕ್ಕೆ ಹೇಗ್ ಸಾಧ್ಯ? ಸತ್ಯವೇದ ಹೇಳ್ತಾರೆ ಕ್ಲಿಯರ್ ಆಗಿ, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ಏನೇ ತಿರುಗಿ ಬರುವನು. ಹಾಗೆ ಸಮಾಧಿಯಲ್ಲಿ ಮಲಗಿರಂತ ಕ್ರೈಸ್ತವರು ಮೊದಲೇ ಎದ್ದು ಬರ್ತಂತ ವಾಕ್ಯ ಹೇಳಿರ್ಬೇಕಾದ್ರೆ ಇಲ್ಲ ಇಲ್ಲ ಆಡಿ ಪರಲೋಕಕ್ಕೆ ಹೋಗ್ಬಿಟ್ಟಾರೆ ನರಕಕ್ಕೆ ಹೋಗ್ಬಿಟ್ಟಾರೆ ಅಂತ ಹೇಳೋದು ಎಂತ ಸತ್ಯ ರೀ. ಇದು ದೇವರಿಗೆ ವಿರುದ್ಧವಾಗಿರಂತ ಅಶುದ್ಧ ಬೋಧನೆ ಅಲ್ವರ. ಬೈಬಲಲ್ಲಿ ಸಪೋರ್ಟೇ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಆಶ್ಚರ್ಯ ಪಡಬೇಡ್ರಿ, ಸಮಾಧಿಯಲ್ಲಿ ಮಲಗಿರು ಎಲ್ಲರೂ ಎದ್ದು ಬರೋಂತ ಕಾಲ ಬರ್ತಾರೆ. ಎಲ್ಲರೂ ಎಲ್ಲವರೇ ಸಮಾಧಿಲವರೇ, ನಾನು ಹೇಳ್ತಲ್ಲ ಸತ್ಯವೇದಲ್ಲಿ ನಮ್ಮ ಕರ್ತನೇ ಹೇಳ್ತವ್ರೆ, ಪರಲೋಕಕ್ಕೇರಿ ಹೋದನು ಒಬ್ರು ಇಲ್ಲ ಅಲ್ವರ, ಮನುಷ್ಯ ಕುಮಾರನೇ ಹೊರತು ಬೇರೆ ಯಾರು ಪರಲೋಕಕ್ಕೇರಿ ಹೋಗಿಲ್ಲ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಸತ್ತಿದ ತಕ್ಷಣ ಮನುಷ್ಯ ಅಲ್ಲಿ ಹೋಗ್ಬಿಡ್ತಾನೆ ಇಲ್ಲಿ ಹೋಗ್ಬಿಡ್ತಾನೆ ಹೇಳಿ ಎಂಥ ದುರ್ಬೋಧನೆ. ಇಂದ ಕರ್ತನೇ ಪ್ರೀತಿ ಅಂತ ಸ್ವರಗಳೇ ನಾವು ಏನು ಕೇಳ್ತೀರಿ ಸ್ವಲ್ಪ ಲಕ್ಷ್ಯ ಕೊಡಬೇಕು, ಸತ್ಯವೇದರ ಉಪನ್ಯಾಸಕ್ಕೆ ಗಮನ ಕೊಡಬೇಕು. ನಾವು ಸತ್ಯವೇದಕ್ಕೆ ಮುಖ್ಯತ್ವ ಕೊಟ್ಟಿಲ್ಲ ಅಂದ್ರೆ ದೇವರು ನಮ್ಮನ್ನು ಮುಖ್ಯತ್ವ ಕೊಡ್ತಾರೆ ಅಂದ್ಬಿಟ್ಟು ಕಂಸಲು ನೆನೆಸ್ಬಾರ್ದು. ಓಸಿಯ 6:6 ಓದಿ, ಓಸಿಯ 6:6 ವಾಕ್ಯ ಓದಿ, ಓಸಿಯ 4:6 ಓದಿ ಓದ್ರಿ. ಧಾನ್ಯಲ್ ಆಗಿದ್ಮೇಲೆ ನೋಡಿ.
6:6
ಹ್ಮ್
ಹೋಶೇಯ
ಹ್ಮ್ 4:6 ಓದಿ ಮೊದಲು, 6:6 ಓದಿ. ಹಾ ಫಸ್ಟ್ 6:6 ಓದಿ ಆಮೇಲೆ 4:6 ಓದಿ.
ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೇವಜ್ಞಾನವೇ ಇಷ್ಟ.
ನೋಡ್ರ ದೇವ್ರ ಜ್ಞಾನವೇ ದೇವ್ರಿಗೆ ಇಷ್ಟ ಅಂತೆ ಅದರ. ನಾವು ಇಷ್ಟ ಬಂದಂಗೆಲ್ಲ ದೇವ್ರಿಗೆ ಮಾಡ್ತಿದ್ರೆ ಅದಕ್ಕೆ ದೇವ್ರಿಗೆ ಇಷ್ಟ ಅಲ್ಲ, ದೇವ್ರ ಜ್ಞಾನ ಅನುಸಾರವಾಗಿ ಮಾಡಿ ಅಂತ ಹೇಳ್ತಾರೆ. ಇವಾಗ ಓದಿ 4:6 ಓದಿ, ಓಸಿಯ 4:6 ವಾಕ್ಯ.
ನನ್ನ ಜನರು ಜ್ಞಾನವೇ ಈ ತರ
ಹ್ಮ್
ಹಾಳಾಗಿದ್ದಾರೆ, ನೀವು ಜ್ಞಾನವನ್ನು ತಳ್ಳಿಬಿಟ್ಟದ್ದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು.
ತಳ್ಳಿ ಬಿಡುವೇನು ನೋಡಿದ್ರ. ನನ್ನ ಜನಗಳು ಜ್ಞಾನಹೀನರಾಗಿ ಹಾಳಾಗಿದ್ದಾರಂತೆ, ನೀವು ಜ್ಞಾನ ಬೇಡ ಅಂತ ತಳ್ಳಿರೋದ್ರಿಂದ ನಾನು ನಿಮ್ಮನ್ನು ತಳ್ಳಿ ಬಿಡ್ತೀನಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ ಅದರ ಸತ್ಯವೇದ ಪಾಠಕ್ಕೆ ನಾವು ಮುಖ್ಯತ್ವ ಕೊಟ್ಟಿಲ್ಲ ಅಂತಂದ್ರೆ, ಇಂಥ ಮುಖ್ಯವಾಗಿರುವಂಥ ಪಾಠಗಳನ್ನ ನಾವು ಮುಖ್ಯತ್ವ ಕೊಟ್ಟಿಲ್ಲ, ಇದನ್ನ ತಳ್ಳಿ ಬಿಡ್ತೀರಿ ಅಂತಂದ್ರೆ ದೇವ್ರು ನಮ್ಮನ್ನ ಸ್ವೀಕಾರ ಮಾಡ್ತಾರೆ ಅಂತ ಕನಸಲ್ಲೂ ನೆನ್ಸ್ಕೊಳಕ್ ಹೋಗ್ಬಾರ್ದು. ಅದೆಲ್ಲ ನಮ್ಮ ಊಹೆಗಳು ಅಷ್ಟೇ, ಹಂಗೆಲ್ಲ ನೆನ್ಸ್ಕೊಂಡ ಅಂತಂದ್ರೆ ಕ್ರಿಸ್ತನದಲ್ಲಿ ಪುನರುತ್ಥಾನವಾಗಿ ಇದೇ ಭೂಮಿಗೆ ಬರಬೇಕು, ತಿರ್ಗಾ ಇದೇ ಸತ್ಯ ಕಲಿತೇ ಕಲಿಬೇಕು. ಓಕೆಟ್ರಾ ಸರಿ, ಯಾರಿಗೇನೋ ಪ್ರಶ್ನೆ ಇದೆ ಕೇಳ್ಬೋದು, ಯಾರಿಗೇನೋ ಡೌಟ್ಸ್ ಇದೆ ಕೇಳಿ. ಯಾರಿಗೇನೋ ಪ್ರಶ್ನೆ ಇದೆಯಾ?
ಇಲ್ಲಿ ಎರಡು ವಚನಗಳು ಯಾಕೆ ಸಿಗ್ಲಿಲ್ಲ ಸರ್?
ಯಾವ ಎರಡು ವಾಕ್ಯ? ಹಾಂ ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ಒರಿಜಿನಲ್ ಬೈಬಲ್ ಎರಡು ವಾಕ್ಯಗಳು ಇವೆ ಇಲ್ಲ ಸರ್. ಆಯ್ತಾ, ನಿಮ್ಮ ಹತ್ರ ಬೈಬಲಲ್ಲಿ ಫುಟ್ ನೋಟ್ ಇದ್ರೆ ಫುಟ್ ನೋಟಲ್ಲಿ ಹಾಕಿರ್ತಾರೆ, ಓದಿ. ಕನ್ನಡದಲ್ಲಿ ಕೆಡೆ ಫುಟ್ ನೋಟ್ ಇದೆ ಗೊತ್ತಾ, ಫುಟ್ ನೋಟಲ್ಲಿ ಹಾಕಿದ್ದಾರೆ. ಆಯ್ತಾ, ಒರಿಜಿನಲ್ ಬೈಬಲಲ್ಲಿ ಕೆಲವೊಂದು ವಾರ್ತೆಗಳು ಇಲ್ವೇ ಇಲ್ಲ, ಅದಕ್ಕೆ ಅದು
44ನೇ ಮತ್ತು 46ನೇ ವಚನಗಳು ಉತ್ತಮ ಪ್ರತಿಕ್ರಿಯೆಗಳಿಲ್ಲ,
ಇಲ್ಲ.
ಅವೆರಡು
ಹ್ಮ್
48ನೇ ವಚನಕ್ಕೆ ಸಮವಾಗಿವೆ.
ಸಮವಾಗಿದೆ ಅಂತ ಹಾಕ್ಬಿಟ್ಟು ಓಕೆನಾ. ಸರಿ, ಬೇರೆ ಏನೋ ಪ್ರಶ್ನೆ ಅಷ್ಟ ಸುಗಂಧ ಅಷ್ಟ ಏನೋ ಪ್ರಶ್ನೆ ಇದೆಯಾ?
ಏನಿಲ್ಲ ಬ್ರದರ್, ಥ್ಯಾಂಕ್ ಯು.
ಕ್ಲಿಯರಾ ಸಬ್ಜೆಕ್ಟು?
ಹೌದ್ರಿ,
ಓಕೆ.
ಅಂದ್ರೆ ದೇವರು ಕೆಲವು ವೇಳೆ ಮೌನ ವಹಿಸ್ತಾನೆ ಅಂತಂದು ಸಹ ಹೇಳ್ತಾರಲ್ರಿ, ಆ ತರ ಇರ್ಬೋದು.
ಅದೇ ಮೌನ ವಹಿಸ್ತಾರೆ ಹಂಗಂತ ಅಂದ್ಬಿಟ್ಟು ದುಷ್ಟರಿಗೆ ಹಿಂಸೆ ಕೊಡ್ತಾರೆ ಅಂತಲ್ಲ, ಮೌನ ವಹಿಸೋದಕ್ಕೂ ದುಷ್ಟರಿಗೆ ಹಿಂಸೆ ಕೊಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ, ಕರೆಕ್ಟ್ ಅಲ್ವಾ?
ಹೌದೌದು,
ನರಕ ಅಂತ ಕಾನ್ಸೆಪ್ಟ್ ಅಂತೂ ಇಲ್ಲ.
ಹೌದ್ರಿ.
ಹಾಂ ಓಕೆನಾ, ಕ್ಲಿಯರ್. ಓಕೆ ಚಿರಂಜೀವಿ ಬದವ್ರು ಏನೋ ಪ್ರಶ್ನೆ ಇದೆಯಾ? ಚಿರಂಜೀವಿ ಹೊಸಳ್ಳಿ. ಓ ಸುಮ್ಮನೆ ಮೊಬೈಲ್ ಆನ್ ಮಾಡಿ ಬದರ್.
ಇಲ್ಲ
ಓಕೆ
ಇಲ್ಲ ಬ್ರದರ್.
ಓಕೆ ಜಾನ್ ಬದರ್ ಏನೋ ಪ್ರಶ್ನೆ ಇದೆಯಾ?
ಕಾನ್ಸೆಪ್ಟ್ ಇಲ್ದಿದ್ರು ನ್ಯಾಯ ತೀರ್ಪು ಇದೆಯಲ್ಲ ಬ್ರದರ್.
ಹಾಂ ನ್ಯಾಯ ತೀರ್ಪು ಬಗ್ಗೆ ನೆಕ್ಸ್ಟ್ ವೀಕ್ ನೋಡೋಣ ಅಷ್ಟೇ, ವರಿ ಮಾಡ್ಬಿಡಿ. ಕಾನ್ಸೆಪ್ಟ್ ಇಲ್ಲ ಇಲ್ವೇ ಇಲ್ಲ, ನ್ಯಾಯ ತೀರ್ಪು ಏನಂತ ನೆಕ್ಸ್ಟ್ ವೀಕ್ ನೋಡೋಣ. ಓಕೆನಾ?
ಓಕೆ ಓಕೆ,
ಓಕೆ
ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು. ಜಾನ್ ಬದರ್ ಪ್ರಶ್ನೆ ಇದೆಯಾ? ಓಕೆ ಮಾರ್ಕಣ್ಣ ಅವರೇ ಪ್ರಶ್ನೆ ಇದೆಯಾ? ಮಾರ್ಕ್ ಸರಿ. ಪ್ರವೀಣ್ ಬದರ್ ಪ್ರಶ್ನೆ ಇದೆಯಾ? ಓಕೆ ಸುಧಾ ಕಾವ್ಯ ಸಿಸ್ಟರ್ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್.
ಓಕೆ ಸರಿ, ಬೇರೆ ಯಾರು ಪ್ರಶ್ನೆ ಇದೆ ಕೇಳ್ಬೋದು. ಸರಿ ಓಕೆ.